హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకల సుజనశిష్టం నిత్య నిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగరుణ్ గురుణ్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవా శపథో బింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞానవిమలం శాంతం విజయాఖ్యగురుం భజే. ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయ ఆది కవయే ముహ్యంతియం సూరయ తేజోవారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. హరి ఓం. ನಂತರ ಬರತಕ್ಕಂಥ ಕಥಾಭಾಗ ಧ್ರುವರಾಜರ ಚರಿತ್ರೆ. ಅಲ್ಲಿ ಉತ್ತಾನಪಾದರಾಜನ ಚರಿತ್ರ ವಂಶವನ್ನು ಕುರಿತು ಹೇಳಬೇಕು ಅಂತ ಕೇಳಿದಾಗ ಉತ್ತಾನಪಾದರಾಜನಿಗೆ ಇಬ್ಬರು ಹೆಂಡತಿಯರು ಸುರುಚಿ ಸುನೀತಿ ಅಂಥ ಉತ್ತಾನಪಾದರಾಜನ ಇಬ್ಬರು ಹೆಂಡತಿಯರಲ್ಲಿ ರಾಜ ಸುರುಚಿಯ ಕಡೆ ತುಂಬ ಒಲವಿಂದಿದ್ದ, ಸುನೀತಿಯನ್ನು ತುಂಬ ನಿರ್ಲಕ್ಷ್ಯ ಮಾಡಿದ್ದ. ಎಷ್ಟು ಅಂದರೆ ಆಕೆ ಹೇಳುತ್ತಾಳೆ ಧ್ರುವರಾಜರಿಗೆ, ಅಯ್ಯ ನಿನ್ನಪ್ಪ ನನ್ನನ್ನು ಹೆಂಡತಿ ಅಂತ ಹೇಳಿಕೊಳ್ಳಿಕ್ಕೂ ನಾಚಿಕೆ ಪಡ್ತಾನಯ್ಯ, ಅಷ್ಟೂ ದೂರ ಮಾಡಿದ್ದ. ನೋಡಿ, ರುಚಿ ಅಂದರೆ ಋಕ್ ಅಂದರೆ ಕಾಂತಿ, ಶರೀರದ ಲಾವಣ್ಯ ಇರುವವಳು ಸುರುಚಿ. ಸುನೀತಿ ಒಳ್ಳೆ ಜ್ಞಾನ ಇರತಕ್ಕಂಥ, ಅದಕ್ಕೆ ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಒಂದು ದಿನ ತಂದೆಯ ತೊಡೆಯ ಮೇಲೆ ಉತ್ತಮ ಆಡತಾ ಇರುವಾಗ ಧ್ರುವ ತಾನು ಹೋಗ್ತಾನೆ. ಆವಾಗ ಮಲತಾಯಿ ಹೇಳುತ್ತಾಳೆ, ದೌರ್ಭಾಗ್ಯವಂತಳಾದ ನಿನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಾ, ಆದ್ದರಿಂದ ನಿನಗೆ ಈ ರಾಜನ ತೊಡೆಯನ್ನು ಏರುವ ಅಧಿಕಾರವಿಲ್ಲ. ನೀನು ಹೋಗಿ ತಪಸ್ಸನ್ನು ಮಾಡಿ ಪುರಹ ನನ್ನ ಹೊಟ್ಟೆಯಲ್ಲಿ ಹುಟ್ಟಿವ, ಆಗ ರಾಜ್ಯ ಸಿಗುತ್ತೆ, ನಿಮ್ಮಪ್ಪನ ತೊಡೆ ಸಿಗುತ್ತೆ ಅಂದಾಗ ತುಂಬ ದುಃಖಿತನಾಗಿ ಬರ್ತಾ ಇದ್ದಾನೆ. ಬಂದು ತಾಯಿ ಹತ್ರ ಕೇಳ್ತಾನೆ. ತಾಯಿ ಹೇಳ್ತಾಳೆ, ಅಯ್ಯ ನೀನು ಚಿಕ್ಕ ಮಗು, ನಿನಗೆ ತಂದೆ ಆದವ ಏನೇನು ಕೊಡಬೇಕೋ ಯಾವುದು ಕೊಟ್ಟಿಲ್ಲ ನಿಮ್ಮಪ್ಪ, ನಿನಗೆ ಕೇವಲ ನನ್ನ ತನದ ಹಾಲು ಮಾತ್ರ ಸಿಕ್ಕಿದೆ, ತಂದೆ ನಿನಗೆ ಏನು ಕೊಡಬೇಕೋ ಒಂದನ್ನು ಕೊಟ್ಟಿಲ್ಲ. ಅವಾಗ ಹೇಳ್ತಾಳೆ, ಇಷ್ಟು ನಿನ್ನ ಮಲತಾಯಿ ಏನು ನನ್ನನ್ನು ನಿಂದ ಮಾಡಿದ್ದಾಳೆ ಅಂತ ನೀನು ತಿಳ್ಕೊಂಡಿದ್ದೀಯಲ್ಲ, ಸರಿಯಾಗಿ ಹೇಳಿದ್ದಾಳೆ. ನಾನು ದೌರ್ಭಾಗ್ಯವಂತಳೆ, ಯಾಕೆ ಈ ಜನ್ಮದಲ್ಲಿ ಈ ಗಂಡನ ಅನುಗ್ರಹ ನಂಗಾಗಿಲ್ಲ ಅಷ್ಟೇ, ಆದರೆ ಜಗತ್ಪತಿ ಭಗವಂತನ ಅನುಗ್ರಹ ನನಗಿದೆ, ಚಿಂತೆ ಮಾಡಬೇಡ. ನೋಡಿ, ಹೆಂಡತಿಯಾದವಳು ಹೇಳುವಂಥ ಮಾತು, ನೀನು ಯಾವಾಗಲೂ ಸ್ಥಿರವಾದ ಸ್ಥಾನಕ್ಕಾಗಿ ಪ್ರಯತ್ನ ಮಾಡಬೇಕು. ಸುನೀತಿ ಒಳ್ಳೆ ಮಾತುಗಳು, ಒಳ್ಳೆ ಬುದ್ಧಿ ಆಕೆ ಹೇಳಿಕೊಡ್ತಾ ಇದ್ದಾಳೆ. ಮಗ, ನಿನ್ನ ಮಲತಾಯಿ ನಿನ್ನ ಬೈದಿದ್ದಾಳೆ ಅಂತ ಹೇಳಿ ನೀನವರಿಗೆ ಕೇಡನ್ನು ಬಯಸಬೇಡ. ಒಬ್ಬರಿಗೆ ಕೇಡನ್ನು ಬಯಸಿದರೆ ಅದು ನಮಗೆ ಬರುತ್ತೆ. ಇನ್ನ ಎರಡನೆಯದು ಹೇಳ್ತಾಳೆ, ನಿನ್ನ ತಂದೆಯ ಆಕೇನು ಹೇಳಿದ್ದು ಮಲತಾಯಿ, ಹೋಗು ಆರಾಧಯ ಅಧೋಕ್ಷಜ ಪಾದ ಪದ್ಮಂ, ಅಧೋಕ್ಷಜ ಭಗವಂತನ ಪಾದ ಪದ್ಮಗಳನ್ನು ಆರಾಧನೆ ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂದಲ್ಲ, ಅಲ್ಲಿ ಎಷ್ಟು ಬೇಕೋ ಅಷ್ಟು ತಗೋ. ದೇವರ ಪಾದ ಪದ್ಮಗಳನ್ನು ಆರಾಧನೆ ಮಾಡುವುದು ಎಂಬುದು ತಗೋ, ಆಕಿ ಹೊಟ್ಟೆಯಲ್ಲಿ ಬೇಡ ಅಷ್ಟೇ ತಾನೇ. ಇನ್ನ ನಿಮ್ಮಪ್ಪನ ತೊಡೆ ಬೇಕು ಅಂತ ದೇವರಲ್ಲಿ ಕೇಳಬೇಡ, ಯಾಕೆ ನಿಮ್ಮಪ್ಪನೇ ಶಾಶ್ವತ ಅಲ್ಲ, ನಿಮ್ಮಪ್ಪನ ತೊಡೆ ಶಾಶ್ವತ ಏನು ಆ ಸ್ಥಾನ. ಹೆಂಡತಿ ಅಂದರೆ ತಾಯಿ ಮಗನಿಗೆ ಹೇಳುವ ವಿಚಾರ. ಸಾಮಾನ್ಯವಾಗಿ ನಾವು ಗಂಡಾಗಲಿ ಹೆಂಡತಿಯಾಗಲಿ ಮಗ ಆಗಲಿ ಯಾರೇ ಆಗಲಿ, ಇವರು ಎಲ್ಲ ಕಾಲ ಇರಲ್ಲಪ್ಪ, ಹೋಗಲೇಬೇಕಾದವರು ಅಂತ ಮಾತು ನಮ್ಮ ಬಾಯಿಂದ ಬರಲ್ಲ, ಯಾಕೆ ಪರ್ಮನೆಂಟ್ ಆಗಿಬಿಡಬೇಕು ಅಂತಂತಲೇ ಹೇಳಿ, ಅವ್ರು ಮುಂದೆ ಆದರೂ ಹೋಗ್ತಾರೆ ಅಂತಂದ್ಬಿಟ್ರೆ ಏ ಅಮಂಗಳ 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 ಅಂತ ಹಿಂದೆ ಬಂದ್ಬಿಡ್ತಾರಲ್ಲ. ಹುಟ್ಟೋದು ಹೇಗೆ ಮಂಗಳವೋ ಸಾಯುವುದು ಅಷ್ಟೇ ಮಂಗಳ. ಅದನ್ನು ಹೇಳ್ತಾ ಇದ್ದಾಳೆ, ನಿಮ್ಮಪ್ಪನೇ ಇರಲ್ಲ ಅದನ್ನು ತೊಡೆ ಏನೋ ಇರುತ್ತಯ್ಯ, ಎಲ್ಲರೂ ಹೋಗುವರೆ. ಈ ಜ್ಞಾನ ಆಕೆಗೆ ಸದಾ ಇದಕ್ಕೆ ಸುನೀತಿ, ಅದಕ್ಕೆ ಸ್ಥಿರವಾದ ಸ್ಥಾನವನ್ನು ಬಯಸು, ದೇವರ ಹತ್ರ ಹೋಗಿ ಅಂತ. ಸಾಮಾನ್ಯವಾಗಿ ಮಕ್ಕಳನ್ನೇ ಸ್ವಲ್ಪ ಸ್ಕೂಲಿಗೋ ಎಲ್ಲಿಗೋ ಕಳಿಸಿದರೆ ಬರೋವರೆಗೂ ಟೆನ್ಷನ್ ಪಡ್ತಿರ್ತಾರೆ, ಎಲ್ಲೇನಾಗುತ್ತೋ ಅವರಿಗೆ ಅಂತ. ಅಂಥದ್ದು ಕಾಡಿಗೆ ಹೋದರೆ ನಾವೇ ಹೆದರ್ತೀವಿ, ದೊಡ್ಡವರಾದವರು. ಈ ಬೆಂಗಳೂರಲ್ಲೇ ಎಲ್ಲೋ ದೂರ ಔಟ್ಸ್ಕಟ್ಟಲ್ಲಿ, ವಿಶೇಷವಾಗಿರ್ತಕ್ಕಂಥ ಔಟ್ಸ್ಕಟ್ಸಲ್ಲಿ ಅಪಾರ್ಟ್ಮೆಂಟ್ ಇದ್ದರೆ, ಔಟ್ಸ್ಕಟ್ಸ್ ಅಂದರೆ ಅಂಥ ಪರಿ ಏನಲ್ಲ, ನಾವು ಮೊನ್ನೆ ಬರುವಾಗ ನೋಡಿದ್ವಿ ಹತ್ತಿರದಲ್ಲಿ, ಎಲ್ಲಿ ವಿಶೇಷವಾಗಿ ಒಂದು ಯಾವುದೋ ಆಚೆ ದೂರ ನಮ್ಮ ವಿಷ್ಣು ತೀರ್ಥರ ವೃಂದಾವನ ಹೊಸದಾಗಿ ಪ್ರತಿಷ್ಠೆ ಮಾಡಿದ್ದಾರಲ್ಲ ಆ ಕಡೆ, ಅದಕ್ಕಿಂತ ಹೋಗುವ ಕಾಲಕ್ಕೇನೆ ಮೈನ್ ರೋಡಲ್ಲಿ ಆಚೆ ಕಡೆಗೆ ಒಂದು ಅಪಾರ್ಟ್ಮೆಂಟ್, ಅಪಾರ್ಟ್ಮೆಂಟಲ್ಲಿ ಹುಲಿ ತೋರಿಬಿಟ್ಟಿದೆ. ಹುಲಿ ಅಪಾರ್ಟ್ಮೆಂಟಿಗೆ ಬಂದದ್ದಕ್ಕೆ 15 ದಿನ ಅಪಾರ್ಟ್ಮೆಂಟ್ ಇಲ್ಲದವರನ್ನು ಯಾರು ಮನೆಗೆ ಬರಬಾರ್ದು, ಬಾಲ್ ಹಾಕೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು ಹುಲಿ ತೋರಿದ್ದಕ್ಕೆ ಹಾಗಾದರೆ ಕಾಡಲ್ಲಿ ಯಾವುದು ಎಲ್ಲಿ ಕಚ್ಚಿ ತಿಂದು ಬಿಡುತ್ತೋ ಗೊತ್ತಿಲ್ಲ, ಯಾವ ಪ್ರಾಣಿ ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ, ಅಂಥ ಕಡೆಗೆ ಚಿಕ್ಕ ಮಗುವನ್ನು, 5-6 ವರ್ಷದ ಹುಡುಗನನ್ನು, ಅವನಿಗೆ ಅನ್ನ ಕೊಡೋರು ಯಾರು, ಏನು ದಿಕ್ಕ ಹುಡುಗನಿಗೆ, ಆ ಹುಡುಗನಿಗೆ ಬಟ್ಟೆ ಒಕ್ಕೊಳ್ಳಿಕ್ಕೆ ಬರಲ್ಲ, ಏನೂ ಇಲ್ಲ, ಅಂಥವನನ್ನು ಕಾಡಿ ಕಳಿಸ್ತಾ ಇದ್ದಾಳೆ ತಾಯಿ. ಯಪ್ಪ ಎಷ್ಟು ಕಠಿಣ ಅಲ್ಲ ಅಂದರೆ, ಇಲ್ಲ ಅದರ ಹಿನ್ನೆಲೆ ನೋಡಬೇಕು. ಆಕೆಗೆ ದೇವರ ಮೇಲಿರುವ ವಿಶ್ವಾಸ ಎಂಥದ್ದು, ಸ್ವಾಮಿ ರಕ್ಷಣೆ ಮಾಡಿಯೇ ಮಾಡುತ್ತಾನೆ ನನ್ನ ಮಗನನ್ನ, ಅಷ್ಟು ದೀಕ್ಷೆಯಿಂದ ಕಳಿಸಿಕೊಡ್ತಾ ಇದ್ದಾಳೆ. ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ. ಯಾವನಾದರೂ ಗರ್ಭದ ಲಕ್ಷಣ ಮಾಡಿದ್ನು ಅವನೇ ಹೊರಗೆ ಮಾಡ್ತಾನೆ, ಸುಮ್ಮನೆ ಯಾಕೆ ಅಂಥೇಳಿ ಕಳಿಸ್ಕೊಡ್ತಾ ಇದ್ದಾಳೆ. ಚಿಕ್ಕ ಮಗು ಸ್ವಲ್ಪ ಚಿತ್ರಣ ತಲೆಗೆ ಬರಬೇಕು. ಚಿಕ್ಕ ಮಗು, ದೊಡ್ಡ ಕಾಡು, ಯಾರೂ ಇಲ್ಲ, ಅಂಥ ಕಡೆ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದಾನೆ ಚಿಕ್ಕ ಮಗು. ಹೇಗಿರುತ್ತೆ ಆ ದೃಶ್ಯ? ಅಲ್ಲಿ ನಾರದರು ಪ್ರತ್ಯಕ್ಷ. ನಾರದರು ಕೇಳ್ತಾರೆ, ಹೇ ಮಗು, ಎಲ್ಲಿಗೆ ಹೋಗ್ತಾ ಇದೆಯೋ? ಹೇಳಿದ, ನನ್ನ ಮಲತಾಯಿಯ ಮಾತಿಗೆ ನೊಂದು ಹೋಗ್ತಾ ಇದ್ದೇನೆ ನಾನು. ಆವಾಗ ಹೇಳಿದರು, ನಿನ್ನ ವಯಸ್ಸಿಗೆ, ನೀನು ಚಿಕ್ಕ ಹುಡುಗ, ನಿನಗೆ ಈಗೇನೆ ಮಾನಾಪಮಾನಗಳೆಲ್ಲ ಇಲ್ಲ. ಮಕ್ಕಳನ್ನು ಅನೇಕ ಸಲ ಬೈತಾರೆ ಮನೆಯಲ್ಲಿ, ಅದಕ್ಕೆಲ್ಲ ನೀನು ಸಿಟ್ಟು ಮಾಡಿಕೊಂಡ್ರೆ ಹೇಗೆ? ಆದ ಕಾರಣ ಹಿಂದಕ್ಕೆ ಹೋಗು. ಆವಾಗ ಹೇಳ್ತಾ ಇದ್ದಾರೆ, ಇನ್ನು ಅದರಲ್ಲಿ ಉಪದೇಶವೂ ಕೊಟ್ಟರು, ಈ ಸುತ್ತಿರೋರೆಲ್ಲ ಅಸ್ವತಂತ್ರರಯ್ಯ, ಅವರು ಬೈಯೋದು ಅಂತ ಹೆಂಗಾಗುತ್ತೆ, ಸ್ವಾಮಿ ಬೈಸ್ತಾನೆ, ಅದು ಹೇಳಿದರು. ಆವಾಗ ಆ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಹೇಳ್ತಾನೆ, ನೀವು ಹೇಳಿದ ತತ್ವಜ್ಞಾನ ಎಲ್ಲ ನನಗೆ ಅರ್ಥ ಆಗಿದೆ, ಆದರೆ ನನ್ನೊಳಗೆ ಸಿಟ್ಟು ಜಾಸ್ತಿ ಇದೆ, ಇದು ಯಾವುದು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ನಾನು ಇವಾಗ ತಪಸ್ಸು ಮಾಡಲೇಬೇಕು. ದೀಕ್ಷ ಹಿಡಿದನು, ಖುಷಿಯಾಯಿತು. ಅಷ್ಟು ಹೇಳಿದರು, ಏನು ನಿನ್ನ ಮನೇಲಿ ಇದ್ದಂಗಿರುತ್ತೆ ಅಂದ್ಕೊಂಡಿದ್ಯಾ? ಕಾಡಯ್ಯ ಇದು, ನೀನೇ, ಇನ್ಯಾರಿಲ್ಲ, ನಿಂಗೆ ತಿಂಡಿ ಬೇಕಾದರೆ ಮಾಡಿ ಹಾಕೋರಿಲ್ಲ, ಗಿಡಗಳಲ್ಲಿ ಹಣ್ಣು ಏನು ರೆಡಿಮೇಡಾಗಿರಲ್ಲ, ಯಾವ್ಯಾವ ಗಿಡದಲ್ಲಿ ಇದ್ದರೆ ಹೋಗಿ ಹುಡುಕೊಂಡು ತಗೋಬೇಕು, ನಿನ್ನ ಹತ್ತಿರ ಯಾವ ಗಿಡಕ್ಕೆ ಹಣ್ಣಿಲ್ಲ ಅಂದರೆ ಉಪವಾಸ ಕೂಡಬೇಕಷ್ಟೇ. ಇಷ್ಟೆಲ್ಲ ಹೇಳಿದರೆ ಯಾವ ಹುಲಿ ನುಂಗಿದರೂ ಕೃಷ್ಣಾರ್ಪಣ ಎಲ್ಲ ಹೇಳಿದರು, ಒಂದಕ್ಕೂ ವಿಚಲಿತನಾಗಲಿಲ್ಲ ಧ್ರುವ. ಆವಾಗ ವಿಶೇಷವಾಗಿ ಸಂತೋಷದಿಂದ ಒಂದು ಮಾತನ್ನು ಹೇಳುತ್ತಾನೆ ಧ್ರುವ, ಸ್ವಾಮಿ, ನಿಮ್ಮನ್ನು ನೋಡಿದರೆ, ಇನ್ನು ನಾರದರು ನಾನು ಯಾರು ಅಂತ ಹುಡುಗನಿಗೆ ಹೇಳಿಲ್ಲ, ತಾವು ಯಾರು ಅಂತ. ಹುಡುಗನೇ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನೋಡಿದರೆ ಬ್ರಹ್ಮವರ್ಚಸ್ಸಿದೆ, ಅಷ್ಟೇ ಅಲ್ಲ ವೀಣೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ನೀವು ನಾರದರೇ ಆಗಿರಬೇಕು. ಎಂಥ ಮಾತನ್ನು ಹೇಳ್ತಾನೆ ಧ್ರುವರಾಜ, ವೀಣೆಯನ್ನು ಹಿಡ್ಕೊಂಡು ಇಡೀ ಜಗತ್ತನ್ನೇ ಉದ್ಧಾರ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಮನ್ನು ನೋಡಿದರೆ ನೀವೇ ನಾರದರು ಅಂತ. ನಿಂಗೆ ಯಾಕೆ ಗೊತ್ತು? ನಮ್ಮಮ್ಮ ಹೇಳಿದ್ಲು, ದೇವರನ್ನು ಚಿಂತನೆ ಮಾಡುತ್ತಾ ಯಾರು ಹೊರಟರೆ ಅವರ ರಕ್ಷಣೆಗಾಗಿ ನಾರದರು ಬರ್ತಾರೆ ಅಂತ ಹೇಳಿದರು, ನೀವು ಬರ್ತೀರಾ ಅಂತ ಕಾಯ್ತಿದ್ದೆ. ಅದೆಂಥ ಸ್ಥಿತಿ! ನಾರದರು ಸಂತೋಷ ಭರಿತರಾಗ್ತಾ ಇದ್ದಾರೆ ಆ ಹುಡುಗನ ನೋಡಿ. ಆಯ್ತಪ್ಪ, ಚೆನ್ನಾಗಿರು, ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದರು, ವಾಸುದೇವ ದ್ವಾದಶಾಕ್ಷರ ವಿದ್ಯೆಯನ್ನು ಹೇಳಿಕೊಟ್ರು ಚಿಕ್ಕ ಹುಡುಗನಿಗೆ. ನಂತರ ಮಧುವನಕ್ಕೆ ಹೋಗು, ಯಮುನಾ ತೀರದಲ್ಲಿ ಮಧುವನ, ಅಲ್ಲಿ ವಿಶೇಷವಾಗಿ ಭಗವಂತನೇ ಸಂಚಾರ ಮಾಡ್ತಿರ್ತಾನಯ್ಯ, ಅಂಥ ವನ ಅದು, ಅಲ್ಲಿಗೆ ಹೋಗು. ನಾವು ಹೋಗಿದ್ವು ಧ್ರುವ ಕೀಲ ಅಂತ ಅಲ್ಲಿದೆ ವಿಶೇಷವಾದ, ಆದರೆ ನದಿ ಸರ್ಕೊಂಡು ಹೋಗಿದೆ ಅದರಿಂದ ಅಲ್ಲಿ ನದಿ ಇಲ್ಲ, ಆಗ ನದಿ ಇತ್ತು. ಹೇಳ್ತಾ ಇದ್ದ, ಆ ಮಧುವನಕ್ಕೆ ಹೋಗು, ಮೂರು ಹೊತ್ತು ಸ್ನಾನ ಮಾಡು, ತಪಸ್ಸನ್ನು ಮಾಡು ಅಂತ ಮಾಡುವ ವಿಧಾನ ತುಂಬ ಇದೆ, ಅವೆಲ್ಲವನ್ನ ಹೇಳಿದರು. ಧ್ರುವರಾಜರು ಹೊರಟರು, ಅಲ್ಲಿ ಹೋದ ಮೇಲೆ ಆಹಾರ ಹೇಗೆ ಹೇಳ್ತಾರೆ, ಮೊದಲನೆಯ ತಿಂಗಳು ತ್ರಿರಾತ್ರಾಂತೆ ತ್ರಿರಾತ್ರಾಂತೆ ಕಪಿತ್ಥ ಬದರಾಶನಃ, ಮೂರು ದಿನಕ್ಕೊಮ್ಮೆ ಹಣ್ಣು ತಗೊಂಡ್ರು, ಯಾವುದು? ಬೇಲದ ಹಣ್ಣು ಅಥವಾ ಬೋರೆ ಹಣ್ಣು. ನಂತರ ಎರಡನೇ ತಿಂಗಳಲ್ಲಿ ಆರು ದಿನಕ್ಕೊಮ್ಮೆ ಉದುರಿ ಬಿದ್ದ ಎಲೆಗಳು ತಗೊಂಡ್ರು. ಇಲ್ಲೆಲ್ಲ ಕಡೆ ನೋಡಬೇಕಾಗಿದ್ದು ಅವರು ಮಾಡಿದ್ರು ಅಂತ ಇಷ್ಟಲ್ಲ, ಅವರಲ್ಲಿ ಸ್ವಾಮಿ ನಿಂತು ಆ ಕೆಲಸ ಮಾಡಿಸಿದ. ಇದು ಬಂದರೆ ಭಾಗವತ ಕೇಳಿದ್ದು ಸಾರ್ಥಕ. ಇಲ್ಲ, ಅವರೇ ಮಾಡಿದ್ರು ಅಂತ ಬಂದರೆ ಏನೋ ವಿಶೇಷವಾಗಿ ಬೇಬಿ ಸಿಟ್ಟಿಂಗ್ ಲೆವೆಲಲ್ಲಿ ಭಾಗವತ ಕೇಳ್ತಾ ಇದ್ದಾರೆ ಅಂತ ಅರ್ಥ. ಹೌದ್ ತಾನೆ? ಅದಕ್ಕೆ ಆ ಭಗವಂತ ಧ್ರುವರಾಜರಲ್ಲಿ ಧ್ರುವನಾಮಕ ಭಗವಂತ ಇದ್ದುಕೊಂಡು ಅಂಥ ದೀಕ್ಷಾ ಕೊಟ್ಟದ್ದು. ಎಲ್ಲಿ ನಾವು ಮಾಡೋಣ? 3 ದಿನಕ್ಕೊಮ್ಮೆ ಹಣ್ಣು ತಿಂದಿರೋಣ, 6 ದಿನಕ್ಕೊಮ್ಮೆ ಎಲೆ ತಿಂದಿರೋಣ, ಆಗುತ್ತೇನ್ರಿ? ಆ ಸ್ವಾಮಿ ಕರುಣ ಇದ್ದರೆ ಎಲ್ಲ ಆಗುತ್ತೆ. ನಂತರ 3ನೇ ತಿಂಗಳಲ್ಲಿ 9 ದಿನಕ್ಕೊಮ್ಮೆ ಹಣ್ಣು ಬಿಟ್ಟರು, ಎಲೆ ಬಿಟ್ಟರು, ಇನ್ನೇನು ತಗೊಂಡ್ರು ಅಂದರೆ ವಿಶೇಷವಾಗಿ ನೀರನ್ನು ಕೊಡಿದ್ರು. 9 ದಿನಕ್ಕೊಮ್ಮೆ. ನಂತರ ತಿಂಗಳಲ್ಲಿ 12 ದಿನಕ್ಕೊಮ್ಮೆ ಅಲ್ಲ, ಏನು ನೀರು ಬಿಟ್ಬಿಟ್ರು, ಗಾಳಿಯನ್ನು ಹಿಡಿದು ನಿಲ್ಲಿಸಿದರು. ಅದು 12 ದಿನಕ್ಕೊಮ್ಮೆ ಗಾಳಿ ತಗೊಳ್ಳೋದು ಮತ್ತು ಬಿಡೋದು ಮೊತ್ತ 12 ದಿನಕ್ಕೆ. ಸಾಧ್ಯ ಏನ್ರಿ ನಮಗೆ? ನಾವು 10 ಅಲ್ಲ 5 ಅಲ್ಲ 2 ನಿಮಿಷ ಉಸಿರು ಹಿಡಿಯೋದ್ರೊಳಗೆ ಉಸಿರು ಕಟ್ಬಿಡ್ತೀವಿ, ಅಪ್ಪ ಅಂತ ಬಿಟ್ಬಿಡ್ತೀವಿ ಸಟ್ಟನೆ. ಅಂಥದ್ದು 12 ದಿನಗಳ ಕಾಲ ಉಸಿರು ತಗೊಂಡದ್ದು ಹಾಗೆ ಹಿಡಿಯಬೇಕು ಅಂದರೆ ಆ ಹುಡುಗನಿಗಲ್ಲಿ ನೋಡಬೇಕಾಗಿದ್ದು ಎಲ್ಲೂ ಪ್ರಾಣಾಯಾಮಗಳ ಅಭ್ಯಾಸ ಏನು ಮಾಡಿದ್ದಿಲ್ಲ. ಹಿಂದಿನ ಜನ್ಮದ ಸಂಸ್ಕಾರಗಳೆಲ್ಲ ಹೇಳ್ತಾ ಇದ್ದಾರೆ, ಹಿಂದಿನ ಜನ್ಮದಲ್ಲಿ ಅನೇಕ 1000 ವರ್ಷಗಳ ಕಾಲ ತಪಸ್ಸು ಮಾಡಿದರವರು. ಆ ತಪಸ್ಸಿನ ಅಭ್ಯಾಸ ಚಿಕ್ಕ ಹುಡುಗರಿದ್ದಾಗ ಭಗವಂತ ಹೊರಕ್ಕೆ ತೆಗೆದ. ಇದನ್ನು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ನೀನು ಮಾಡಿದ ಸಾಧನೆ ಮಾರನೇ ಜನ್ಮದಲ್ಲಿ ನಾನು ಹೊರಕ್ಕೆ ತೆಗಿತೀನಿ. ಅದಕ್ಕೆ ದೃಷ್ಟಾಂತ ನಮ್ಮ ಧ್ರುವರಾಜ. ನಂತರ ತಿಂಗಳಲ್ಲಿ ಆ ಉಸಿರು ತಗೊಳ್ತಾ ಇಲ್ಲ, ಹಾಗೆಯೇ 1 ಪಾದದ ಮೇಲೆ ನಿಲ್ತಾ ಇದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ, ಉಸಿರು ಕಟ್ಟೆ ತಪಸ್ಸು ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಎಲ್ಲ ದೇವತೆಗಳು ಬರ್ತಾ ಇದ್ದಾರೆ, ವಿಘ್ನ ಮಾಡುವಂತೆ ಮಾಡಿದರು, ಏನಾದರೂ ಚಲಿಸಿಲ್ಲ. ಅವಾಗ ಹೇಳ್ತಾರೆ, ಅವರ ಮೇಲೆ ನಾನಾ ರೀತಿಯಾದ ಏನು ಭೂತ ಪ್ರೇತಗಳ ರೂಪದಲ್ಲಿ ಮತ್ತು ವಿಶೇಷವಾಗಿ ನಾನಾ ಕ್ರೂರ ಮೃಗಗಳು ಪ್ರಾಣಿಗಳ ರೂಪದಲ್ಲಿ ಬಂದರೂ ಏನು ಮಾಡಲಿಕ್ಕಾಗಿಲ್ಲ, ಹಿಂತಿರುಗಿ ಹೋದರು ಅಂತ ಅಲ್ಲಿ ಬರುತ್ತೆ. ಆಚಾರ್ಯರು ಬರೀತಾರೆ, ಅವರು ಇಷ್ಟೆಲ್ಲ ಬಂದರೂ ಸ್ಥಿರವಾಗಿದ್ದರು ಅಂತ ಹೇಳ್ತಾರಲ್ಲ, ಅವರೊಳಗೆ ನಿಂತು ಆ ಸ್ಥಿರತೆಯನ್ನು ಕೊಟ್ಟದ್ದೇ ಈ ದೇವತೆಗಳು. ಒಂದು ವೇಳೆ ಅವರ ತಪಸ್ಸನ್ನು ಭಂಗ ಮಾಡಬೇಕು ಅಂದುಕೊಂಡರೆ ಮನಸ್ಸಿನಲ್ಲಿದ್ದೇ ಬೇಡ ಅನಿಸಿಬಿಟ್ರೆ ಮುಗಿದೋಯ್ತು. ಆದ್ದರಿಂದ ಒಳಗೆ ತಾವು ನಿಂತು ಸ್ಥಿರವಾಗಿ ಬುದ್ಧಿ ಕೊಟ್ಟು ನಿಲ್ಲಿಸಿದರು, ಹೊರಗೆ ಪರೀಕ್ಷಾ ಮಾಡಿದಂತೆ ಮಾಡಿದರು ಜಗತ್ತಿಗೆ ತೋರಲಿಕ್ಕೆ. ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಈತನು ಉಸಿರು ಕಟ್ಟಿದ್ರೆ ಅವರೇ ಎಲ್ಲರ ಉಸಿರು ಬಂದ್ ಮಾಡಿದ್ರು. ಬಂದ್ ಮಾಡಿ ದೇವರ ಹತ್ರ ಹೋಗ್ತಾರೆ, ಸ್ವಾಮಿ ಇವರಿಂದ ಎಲ್ಲರೂ ಉಸಿರು ಕಟ್ತಾ ಇದೆ, ಸ್ವಲ್ಪ ಬೇಗ ಬಂದ್ರಪ್ಪ. ಯಾಕೆ? ಈತನ ಆ ಚಿಕ್ಕ ಹುಡುಗನ ಪಾದದ ಭಾರಕ್ಕೆ ಭೂಮಿ ಕಂಪಿಸಿ ಹೋಗ್ತಾ ಇದೆ. ಸ್ವಾಮಿ ಬಂದ, ಗರುಡ ವಾಹನನಾಗಿ ಬಂದ, ಎದುರೀಗ ನಿಲ್ತಾ ಇದ್ದಾನೆ. ಹೃದಯದಲ್ಲೇ ಭಗವಂತನ ಮೂರ್ತಿಯನ್ನು ಚಿಂತನೆ ಮಾಡುವಂಥವರಿಗೆ ಎದುರಿ ದೇವರು ಬಂದರೂ ಕಾಣಿಸಿಲ್ಲ, ಕಣ್ಣು ತೆಗೆದಿಲ್ಲ. ಅವಾಗ ದೇವರು ಹೃದಯದಲ್ಲಿರುವ ತನ್ನ ಮೂರ್ತಿ ಅದೃಶ್ಯ ಆಗುವಂತೆ ಮಾಡಿದ. ಅವಾಗ ಬೆಚ್ಚಿ ಬಿದ್ದು ಕಣ್ಣು ತೆಗೆದ್ರೆ ಅದೇ ಮೂರ್ತಿ ಎದುರಿಗೆ ನಿಂತಿದ್ದಾರೆ. ಏನು ಆನಂದ ಆಗಬೇಕು! ಅದು ಅವರಿಗೆ ಗೊತ್ತಾಗುತ್ತೆ, ನಮ್ಮಂಥವ್ರಿಗೆ ಗೊತ್ತಾಗಲು ಸಾಧ್ಯ ಇಲ್ಲ, ಯಾಕೆ ನಮ್ಗೆ ಸಬ್ಜೆಕ್ಟ್ ಟಚ್ ಇಲ್ಲಲ್ಲ. ಆ ದೇವರ ದರ್ಶನ ಆಗ್ತಾ ಇದ್ರೆ ಎಂಥ ಆನಂದ! ಆವಾಗ ದೇವರನ್ನು ನೋಡಿ ಚಿಕ್ಕ ಹುಡುಗಲ್ಲ, ಹೋಗಿ ಅಪ್ಪಿಕೋಬೇಕು, ಮುತ್ತು ಕೊಡಬೇಕು, ಚುಂಬನ್ನಿವ ಆಶ್ಲಿಷನ್ನಿವ ಅಂತ ಹೇಳ್ತಾರೆ. ಆ ಮುತ್ತು ಕೊಡಬೇಕು ದೇವರಿಗೆ, ಅಪ್ಪಿಕೋಬೇಕು ಅಂದ್ಕೊಳ್ತಾ ಇದ್ದಾನೆ. ಆದರೆ ಏನು ಆಗ್ತಾ ಇಲ್ಲ, ಹಾಗೇ ಇದ್ದಾನೆ. ಅಂತಹ ಕಾಲಕ್ಕೆ ದೇವರು ನೋಡ್ತಾರೆ, ಶಂಖ ಸ್ಪರ್ಶ ಮಾಡ್ತಾರೆ ಕಪೋಲಕ್ಕೆ. ಬ್ರಹ್ಮಮಯೇನ ಕಂಬುನ, ವಿಶೇಷವಾಗಿರ್ತಕ್ಕಂಥ ಶಂಖ ಸ್ಪರ್ಶ ಆದ ಕೂಡಲೇ ಬಾಯಿಂದ ಒಳ್ಳೆ ಮಾತುಗಳು ಬರ್ತಾ ಇದೆ. ಯೋಂತ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹೇ ಸ್ವಾಮಿ, ನಿನ್ನಿಂದ ನನ್ನ ಎಲ್ಲ ಇಂದ್ರಿಯಗಳು, ಶರೀರ, ಮನಸ್ಸು ಎಲ್ಲ ಚೈತನ್ಯ ಭರಿತವಯ್ಯ. ನಿನ್ನಿಂದ ಎಲ್ಲ ನೀನೇ ಅನುಗ್ರಹ ಮಾಡು ಎಂದು ದೇವರನ್ನು ಕೇಳಿಕೊಂಡು ದೇವ ಕೇಳಿದ. ನೋಡು ಹೇ ರಾಜನ್ಯ ಬಾಲಕ, ಕ್ಷತ್ರಿಯ ಹುಡುಗ, ನಿನ್ನ ತಲೆಯಲ್ಲಿ ಏನಿದೋ ನನಗೆ ಗೊತ್ತು. ಸ್ಥಾನ ಬೇಕಲ್ವಾ, ಕೊಡ್ತಾ ಇದ್ದೇನೆ, ಧ್ರುವ ಪದವಿಯನ್ನೇ ಕೊಡ್ತಾ ಇದ್ದೇನೆ ಅಂತ ಅನುಗ್ರಹ ಮಾಡಿದ. ತಿರುಗಿ ಬರ್ತಾ ಇದ್ದಾರೆ, ಮನಸ್ಸಲ್ಲಿ ದುಃಖ ಆಯಿತು. ಇಲ್ಲ, ಎಂಥ ನಿಧಿ ಭಗವಂತನ ನೋಡಿದೆ, ಅವನ ಸನ್ನಿಧಾನ ಕೇಳಲಿಲ್ಲ, ಜುಜುಬಿ ರಾಜ್ಯ ನಾನು ಒಂದು ಸ್ಥಾನ ಕೇಳ್ಕೊಂಡ್ನಲ್ಲ, ಇಂಥ ಪರಿಸ್ಥಿತಿ ಆಯಿತು. ತಿರುಗಿ ಬರ್ತಾ ಇದ್ದಾರೆ, ಅಷ್ಟೊಳಕ್ಕೆ ನಾರದರವರು ತಂದೆಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮಗ ಬರ್ತಾ ಇದ್ದಾನೆ, ತಪಸ್ಸಲ್ಲಿ ಸಿದ್ಧಿ ಪಡೆದು ಬರ್ತಾ ಇದ್ದಾನೆ. ವಿಶೇಷವಾಗಿ ಮಗನನ್ನು ಎದುರುಗೊಂಡ್ರು, ಕರ್ಕೊಂಡು ಬಂದರು. ನಂತರ ರಾಜ್ಯಾಭಿಷೇಕ ಮಾಡ್ತಾ ಇದ್ದಾರೆ, ರಾಜ್ಯಪಾಲನೆ ಮಾಡಿದ ಧ್ರುವರಾಜ. ನಂತರ ಒಂದು ದಿವಸ ಧ್ರುವರಾಜರ ತಮ್ಮ ಉತ್ತಮನನ್ನು ಒಬ್ಬ ಯಕ್ಷ ಕೊಂದ. ಅದಕ್ಕೆ ಸಿಟ್ಟಾಗಿ ಧ್ರುವರಾಜರು ಎಲ್ಲ ಯಕ್ಷರನ್ನು ಕೊಲ್ಲಕ್ಕೆ ಶುರು ಮಾಡಿದಾಗ ಆವಾಗ ಸ್ವಯಂಭೂಮನುಗಳು ಬರ್ತಾರೆ. ಹೇ ಧ್ರುವ, ಒಬ್ಬ ಯಕ್ಷ ನಿನ್ನ ತಮ್ಮನನ್ನು ಕೊಂದಿದ್ದಾನೆ ಅಂತ ಹೇಳಿ ಎಲ್ಲ ಯಕ್ಷರನ್ನು ಕೊಲ್ತಾ ಇದೆಯಲ್ಲ, ಸರಿಯಲ್ಲ, ಸಿಟ್ಟನ್ನು ಗೆಲ್ಲಯ್ಯ. ಹೇಳ್ತಾರೆ, ದೇವರನ್ನು ನೀನು ಹೊರಗೆ ನೋಡಿದ್ದೀಯ, ಆದರೆ ಒಳಗೆ ನೋಡಿಲ್ಲ, ಅದಕ್ಕೆ ಸಿಟ್ಟು ನಿನ್ನ ಹತೋಟಿಗೆ ಬಂದಿಲ್ಲ ನೋಡು. ಇದು ದೊಡ್ಡ ವಿಚಾರ, ದೊಡ್ಡ ಸಬ್ಜೆಕ್ಟ್. ವಿಜಯದಾಸರು ಹೇಳ್ತಾರೆ, ಹೊರಗೆ ನಿನ್ನ ಕಂಡರೆ ಏನು, ಒಳಗೆ ಕಾಣದವ. ಅದೇ ಬರ್ತಾ ಇದೆ ಭಾಗವತಲ್ಲಿ, ಒಳಗೆ ದೇವರನ್ನು ನೋಡ್ಲಿಕ್ಕೆ ನೋಡಯ್ಯ. ನಂತರ ಸಿಟ್ಟನ್ನು ಪಕ್ಕಕ್ಕೆ ಒಗೆದು ವಿಶೇಷವಾಗಿರ್ತಕ್ಕಂಥ ಕುಬೇರ ದೇವರ ಸ್ತೋತ್ರ ಮಾಡ್ತಾರೆ ಯಕ್ಷ ರಾಜರನ್ನು. ಅವ್ರು ಬಂದೇ ಬಿಡ್ತಾರೆ, ದರ್ಶನ ಕೊಡ್ತಾರೆ. ಹೇಳ್ತಾರೆ, ಚಿಕ್ಕ ಹುಡುಗನಾಗಿ ತಪಸ್ಸನ್ನು ಮಾಡಿ ದೇವರನ್ನು ಕಂಡಂಥ ವ್ಯಕ್ತಿಯಪ್ಪ ನೀನು, ನಿನ್ನ ನೋಡ್ಲಿಕ್ಕೆ ಬಂದಿದ್ದೆ ನಾನು. ಅವಾಗ ಹೇಳ್ತಾರೆ ಧ್ರುವರಾಜರು, ನಿಮ್ಮ ಯಕ್ಷ ನಮ್ಮ ತಮ್ಮನ್ನ ಕೊಂದ, ನಾನು ನಿಮ್ಮ ಯಕ್ಷರನ್ನು ಕೊಂದೆ, ದಯವಿಟ್ಟು ಕ್ಷಮ ಮಾಡಿ. ಆವಾಗ ಹೇಳ್ತಾರೆ ಕುಬೇರ ದೇವರು, ಹೇ ಧ್ರುವ, ಸರಿಯಾದ ತಿಳುವಳಿಕೆ ಬೇಕಯ್ಯ. ಏನು, ನಮ್ಮ ಯಕ್ಷ ನಿನ್ನ ತಮ್ಮನನ್ನು ಕೊಂದಿಲ್ಲ, ನೀನು ನಮ್ಮವರನ್ನು ಕೊಂದಿಲ್ಲ. ಅಯ್ಯೋ ನಾನೇ ಕೊಂದಲ್ಲ. ಇಲ್ಲಯ್ಯ, ಭಗವಂತ ನಿಂತು ಮಾಡಿಸಿದ್ದು, ಅವ ಕೊಂದ, ನೀವೆಲ್ಲ ಗೊಂಬೆಗಳು. ಆ ಎಚ್ಚರವೇ ಇಲ್ಲದೆ ನಾ ಕೊಂದೆ, ನಾ ತಿಂದೆ, ಅವರು ಮಾಡಿದರು ಅಂತ ಇದೇ ಸಂಸಾರಕ್ಕೆ ಕಾರಣ. ಒಳಗೆ ದೇವರನ್ನು ಕಂಡಿಲ್ಲ, ಅದಕ್ಕೆ ನಿನ್ನ ಸ್ಥಿತಿ ಹೀಗಿದೆ. ಒಳಗೆ ದೇವರನ್ನು ನೋಡು. ಅವಾಗ ಕೇಳ್ತಾರೆ, ವರ ತಗೋ. ಧ್ರುವರಾಜರು ಕೇಳ್ತಾರೆ, ಒಳಗೆ ದೇವರನ್ನ ನೋಡಬೇಕಾದರೆ ಅವನ ಏಕಪ್ರಕಾರ ಧ್ಯಾನ ಬೇಕು, ಅದನ್ನು ನನಗೆ ಅನುಗ್ರಹ ಮಾಡಿ ಅಂದರೆ ತಥಾಸ್ತು ಅಂತ ಕೊಡುತ್ತಾರೆ. ಪುನಃ ಧ್ರುವರಾಜರು ತಿರುಗಿ ಬಂದು ಅಪರೂಪದ ತಪಸ್ಸನ್ನು ಮಾಡಿ ಒಳಗೆ ದೇವರನ್ನು ಕಾಣುತ್ತಾರೆ, ವಿಶೇಷವಾದ ಅವನ ಅನುಗ್ರಹವನ್ನು ಪಡೆಯುತ್ತಾರೆ. ಇದು ಧ್ರುವರಾಜರ ವಿಶೇಷ ಚರಿತ್ರ ಅಂತ. ಆ ಧ್ರುವರಾಜರು ವಿಶೇಷವಾಗಿರತಕ್ಕಂಥ ನಾರದರಿಂದಲೇ ಅದ್ಭುತವಾದಂಥ ಒಂದು ಅನುಗ್ರಹವನ್ನು ಪಡೆದು ಧ್ರುವಲೋಕ ಪ್ರಾಪ್ತಿಯನ್ನು ಪಡೀತಾರೆ. ಧ್ರುವರಾಜರ ಮಗ ಅಂಗ. ಅಂಗನ ಆ ಧ್ರುವರಾಜರ ವಂಶದಲ್ಲಿ ಬಂದವರೇ ಅಂಗ. ಅಲ್ಲಿ ಅಂಗನ ಮಗನಾಗಿ ವೇನ ಬರ್ತಾ ಇದ್ದಾನೆ ದುಷ್ಟ. ಅವನನ್ನು ಎಲ್ಲ ಬ್ರಾಹ್ಮಣರು ಸೇರಿ ಅವನು ಮಾಡಿದ ತಪ್ಪುಗಳಿಗೆ ಹೂಂಕಾರದಿಂದ ಶಾಪ ಕೊಟ್ಟು ಕೊಂದು ಬಿಟ್ಟರು. ಅವನ ಕೈಗಳನ್ನು ಮಥನ ಮಾಡಿದಾಗ ಋತುಚಕ್ರವರ್ತಿ ಬರ್ತಾ ಇದ್ದಾರೆ. ಋತುಚಕ್ರವರ್ತಿಗೆ ಬ್ರಹ್ಮದೇವರೇ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಒಂದಿ ಮಾಗದ ಸೂತರೆಲ್ಲರೂ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದರೆ ನನ್ನನ್ನು ಸ್ತೋತ್ರ ಮಾಡೋದಲ್ಲ, ಒಳಗಿರೋ ದೇವರನ್ನು ಸ್ತೋತ್ರ ಮಾಡಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಪ್ರಜೆಗಳು ಒಂದು ಋತುಚಕ್ರವರ್ತಿಯನ್ನು ಕೇಳಿಕೊಡುತ್ತಾರೆ. ಕೇಳಿಕೊಂಡಾಗ ಭೂಮಿಯೆಲ್ಲ ಕ್ಷಾಮಭರಿತವಾಗಿದೆ ಅಂದರೆ ಭೂಮಿಯ ಮೇಲೆ ಖಡ್ಗ ಎತ್ತಲಿಕ್ಕೆ ಹೋದಾಗ ಆಕೆ ಬರ್ತಾಳೆ, ನಂದಲ್ಲ ನಿಮ್ಮಪ್ಪನ ತಪ್ಪು, ಅದಕ್ಕೆ ನಾನು ಆಕಳ ರೂಪದಲ್ಲಿ ಬರ್ತೇನೆ, ಸ್ವಯಂಭೂ ಮನುಗಳು ಕರುವಾಗಲಿ, ನೀನು ಔಷಧಿಗಳನ್ನು ಕ್ಷೀರ ರೂಪದಲ್ಲಿ ತಗೊಂಡು ಪುನಃ ಭೂಮಿಗೆ ಸುರಿದರೆ ಭೂಮಿ ಸಸ್ಯಶ್ಯಾಮಲಾಗುತ್ತೆ. ಆವಾಗ ಧ್ರುವರಾಜರು ಹಾಗೇ ಮಾಡುತ್ತಾರೆ. ಅದ್ಭುತವಾದ ರಾಜ್ಯವನ್ನು ಆಳಿ ವಿಶೇಷವಾಗಿರತಕ್ಕಂಥ ಪೃಥ್ವಿರಾಜ ಆ ರೀತಿ ಅನುಗ್ರಹ ಎಲ್ಲರಿಗೂ ಮಾಡುತ್ತಾರೆ, ಭಗವಂತನ ಅನುಗ್ರಹವನ್ನು ಪಡೆಯುತ್ತಾರೆ. ಆ ಪೃಥ್ವಿರಾಜರ ವಂಶದಲ್ಲಿ ಬಂದವರೇ ಬರಹಿಷ್ಮಾನ್, ಪ್ರಾಚೀನ ಬರಹಿ ಅಂತ ರಾಜ. ಆತ ಅನೇಕ ಯಜ್ಞಗಳು ಮಾಡಿದ. ಪೂರ್ವ ದಿಕ್ಕಿಗೆ ದರ್ಭಗಳನ್ನು ಹಾಸಿ 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 ಇಡೀ ಭೂಮಂಡಲಲ್ಲಿ ತುಂಬೋಯ್ತು. ಅದಕ್ಕೆ ಪೂರ್ವ ದಿಕ್ಕಿಗೆ ದರ್ಭೆ ಹಾಸಿದವ ಪ್ರಾಚೀನ ಬರಹಿ. ಅವ ನಾರದರು ಬರ್ತಾ ಇದ್ದಾರೆ, ಹೇ ಪ್ರಾಚೀನ ಬರಹಿ, ಎಷ್ಟು ಯಜ್ಞಗಳು ಮಾಡ್ತಾ ಇದೆಯಾ? ಯಜ್ಞಗಳು ಮಾಡಿ ಅಂತ ಹೇಳುವವರೇ ಅವರು. ಇವ್ರು ಹೇಳ್ತಾರೆ, ಕಾಮ್ಯ ಕರ್ಮ ಮಾಡ್ತಾ ಇದ್ದೀಯಾ, ಭಗವಂತನ ಪ್ರೀತಿಗಾಗಿ ಮಾಡಬೇಕು ಯಜ್ಞಗಳು ರಾಜರಾದರವರು. ನೀನೇನು ಮಾಡ್ತಾ ಇದ್ದೀಯಾ, ವಿಶೇಷವಾಗಿ ಕಾಮ್ಯ ಕರ್ಮ ಮಾಡ್ತಾ ಇದೆಯಾ? ಅದು ಮಾಡಬಾರದಯ್ಯ. ಆದ ಕಾರಣ ಜ್ಞಾನಪ್ರಧಾನ ಅಂತ ಆತನಿಗೆ ವಿಶೇಷವಾಗಿ ಪುರಂಜನ ಉಪಾಖ್ಯಾನವನ್ನು ಹೇಳ್ತಾ ಇದ್ದಾರೆ. ಅದರ ಸಾರ ತಿಳ್ಕೊಂಡರೆ ಏನದು? ಅವಿಜ್ಞಾತ ಸಖ ಭಗವಂತ, ಆತನನ್ನು ಮರೆತದ್ದಕ್ಕೆ ಭೂಮಿಯ ಮೇಲೆ ಹುಟ್ಟಿ ಬಂದವ ಜೀವ. 9 ದ್ವಾರದ ಇರತಕ್ಕಂಥ ಪಟ್ಟಣ ದೇಹ ಅಲ್ಲಿ ಪ್ರವೇಶ ಮಾಡುತ್ತಾನೆ. ಅಲ್ಲಿ ಈ ಪಟ್ಟಣವನ್ನು ರಕ್ಷಣೆ ಮಾಡತಕ್ಕಂಥ ತಳವಾರ 5 ಹೆಡೆಯ ಮುಖ್ಯ ಪ್ರಾಣ. 5 ಹೆಡೆಯ ನಾಗ ಅಂದರೆ ಮುಖ್ಯ ಪ್ರಾಣ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ರೂಪದಿಂದಿದ್ದಾರೆ. ಒಳಗೆ ಮನಸ್ಸೆಂಬ ಕನ್ಯಾ, ಆಲೋಚನೆಗಳೆಂಬ ವಿಶೇಷ ಸಖಿಯರಿಂದ ಕೂಡಿಕೊಂಡಿದ್ದರೆ ಇವ ಹೋಗಿ ಜೀವ ಪುರಂಜನ ಜೀವ ಆ ಮನಸ್ಸನ್ನು ಕೇಳುತ್ತಾನೆ, ಆ ಕನ್ಯೆಯನ್ನು ಕೇಳುತ್ತಾನೆ, ನನ್ನ ಮದುವೆ ಆಗ್ತೀಯಾ ಅಂತ. ಆಯಿತು ಅಂದ್ಲು. ಅದಕ್ಕೆ ಆ ಮದುವೆ ಆದ ಅಂದರೆ ನಾನಾ ಬಯಕೆಗಳಿಂದ ಕೂಡಿದ ಮನಸ್ಸನ್ನು ಜೀವ ಪರಿಗ್ರಹ ಮಾಡಿದ್ದಕ್ಕೆ ಜೀವನಿಗೆ ನಾನಾ ರೀತಿಯಾದ ಸಂತಾನ, ಬಯಕೆಗಳೆಂಬ ಸಂತಾನ ಬಂತು. ಆ ಬಯಕೆಗಳನ್ನು ಪೂರ್ಣ ಮಾಡುವುದು ಮಾಡುತ್ತಾ ಇದ್ರೆ ಅನೇಕ ಸಂತಾನ ಬರ್ತಾ ಬಂತು. ಅದರಲ್ಲೇ ಮಗ್ನನಾದ. ಅಷ್ಟರೊಳಗೆ ಅವನ ಹತ್ತಿರ ಮುದಿತನ ಬರ್ತಾ ಇದೆ. ಜರ ಬೇಡ ಅಂದ್ರೂ ಮದುವೆ ಆಯಿತು. ನಂತರ ಚಂಡವೇಗನ ದೂತರು ಬಂದು ಪಟ್ಟಣವೆಲ್ಲ ಕೊಚ್ಚಿ ಹಾಕಿದಾಗ ತಾನು ಕಾಡಿಗೆ ಪ್ರವೇಶ ಮಾಡಿ ಸತ್ತು ಹೋಗ್ತಾ ಇದ್ದಾನೆ. ವಿಶೇಷವಾಗಿರತಕ್ಕಂಥ ತಾನು ಸತ್ತು ಹೋಗ್ತಾ ತನ್ನ ಹೆಂಡತಿಯನ್ನು ನೆನೆದ. ಯಾರು? ಮನಸ್ಸನ್ನು ಬಯಕೆಗಳಿಂದ ಕೂಡಿದ ಮನಸ್ಸನ್ನು ಜೀವ ನೆನೆದದ್ದಕ್ಕೆ ತಾನು ಹೆಣ್ಣಾಗಿ ಹುಟ್ಟಿದ. ಮಲಯಧ್ವಜ ರಾಜನನ್ನು ಮದುವೆ ಆದ. ಆ ರಾಜ್ಯ ಆಳಿ ಕೊನೆಗೆ ತಪಸ್ಸಿಗೆ ವನಕ್ಕೆ ಬಂದು ಏಕಾಂತದಲ್ಲಿದ್ದು ಭಗವಂತನ ಸನ್ನಿಧಾನ ಸೇರಿಕೊಳ್ಳಿಕ್ಕೆ ಶರೀರತ್ಯಾಗ ಮಾಡಿದ. ಆ ಶರೀರತ್ಯಾಗ ಮಾಡಿದಾಗ ಆ ಚಿತಿಯನ್ನು ಏರಲಿಕ್ಕೆ ಈ ಜೀವ ಹೊರಟ. ಯಾಕೆ? ಆ ಜೀವನೇ ಹೆಣ್ಣಿನ ರೂಪದಲ್ಲಿದ್ದ. ಅದಕ್ಕೆ ಆ ಚಿತಿಯನ್ನು ಏರಲಿಕ್ಕೆ ಹೊರಟಾಗ ಅವಿಜ್ಞಾತ ಸಖ, ಹಿಂದಿನ ಸ್ನೇಹಿತ ಪಕ್ಷಿ ರೂಪದಲ್ಲಿ ಬಂದ. ಕೇಳಿದ. ಏನು ನಿನ್ನ ಅವಸ್ಥೆ, ನನ್ನ ಮರೆತದ್ದಕ್ಕೆ ಹೀಗಾಯಿತು ಅಂತ ಆ ಜೀವಿಯನ್ನು ಕರಕೊಂಡು ಹೊರಟ. ಅಂದರೆ ಭಗವಂತನನ್ನು ಚಿಂತನೆ ಮಾಡಿದಾಗ ಭಗವಂತ ಬಂದು ಜೀವಿಯನ್ನು ಉದ್ಧಾರ ಮಾಡಿದ. ಇಲ್ಲದಿದ್ದರೆ ಸಂಸಾರದಲ್ಲೇ ಬಿದ್ದಿರಬೇಕು ಜೀವ ಎಂಬುದನ್ನು ಚೆನ್ನಾಗಿ ಹೇಳಿಕೊಡ್ತಾರೆ. ಅದನ್ನು ಕೇಳಿ ಸಂತೋಷಪಟ್ಟು ಪ್ರಾಚೀನ ಬರಹಿ ತಪಸ್ಸಿಗೆ ಹೊರಡ್ತಾ ಇದ್ದಾರೆ. ಅವರ ಮಕ್ಕಳಾಗಿರತಕ್ಕಂಥ 10 ಜನ ಪ್ರಚೇತಸರು, ಅವರೆಲ್ಲರೂ ವಿಶೇಷವಾಗಿ ಲವಣ ಸಮುದ್ರದಲ್ಲಿ ತಪಸ್ಸಿಗೆ ಹೋಗ್ತಾ ಇದ್ದಾರೆ ರುದ್ರದೇವರ ಉಪದೇಶ ಪಡ್ಕೊಂಡು. ಅವರೆಲ್ಲರೂ ತಪಸ್ಸಲ್ಲಿರುವಾಗ ಇಡೀ ಜಗತ್ತಿಗೆ ತೊಂದರೆ ಕೊಡಲಿಕ್ಕೆ ಎಲ್ಲ ಕಡೆ ಗಿಡಗಳ ರೂಪದಲ್ಲಿ ದೈತ್ಯರು ಬಂದರೆ ಅವರೆಲ್ಲರನ್ನ ಆ ದೈತ್ಯರನ್ನು ಸಂಹಾರ ಮಾಡಲಿಕ್ಕೆ 10 ಜನ ನೀರಿಂದ ಹೊರಗೆ ಬಂದು ಬಾಯಿಯಿಂದ ಗಾಳಿ ಬೆಂಕಿ ಸೃಷ್ಟಿ ಮಾಡಿ ಗಿಡಗಳೆಲ್ಲವನ್ನ ಉರುಳಿಸಿ ಒಣಗಿಸಿ ಸುಡಲಿಕ್ಕೆ ಶುರು ಮಾಡಿದಾಗ ದುಷ್ಟರಾದವರ ನಾಶ ಆಗೋ ತನಕ ಸುಮ್ಮನೆ ಇದ್ದು ನಂತರ ಚಂದ್ರದೇವರು ಬರ್ತಾ ಇದ್ದಾರೆ. ನೀವು ಮಾಡ್ತಾ ಇರೋದು ಸರಿಯಲ್ಲ, ಭೂತದ್ರೋಹ ಮಾಡ್ತಾ ಇದ್ದೀರಿ, ಸಾಕು, ನಿಲ್ಲಿಸಿ. ಕಂಡು ಋಷಿಗಳ ಒಂದು ವಿಶೇಷವಾದ ಮಗಳಿದ್ದಾಳಯ್ಯ, ವೃಕ್ಷಾಭಿಮಾನಿ ದೇವತೆಗಳೇ ಬೆಳೆಸಿರತಕ್ಕಂಥ ಕೂಸು ಮಾರೀಷ ಅಂತ, ಆಕೆಯನ್ನು ಸ್ವೀಕಾರ ಮಾಡಿ ಅಂತ 10 ಜನಕ್ಕೆ ಒಬ್ಬ ಹೆಣ್ಣನ್ನು ಕೊಟ್ಟು ಮದುವೆ ಮಾಡಿದರೆ ಅವರು ತಮ್ಮ ಮನಸ್ಸಿನಿಂದಲೇ ಸ್ಪರ್ಶ ಮಾಡಿದರು ಆಕೆಯನ್ನು ಮದುವೆ ಆದ ಮೇಲೆ. ಅದರಿಂದ ಆಕೆ ವಿಶೇಷವಾಗಿ ಒಬ್ಬ ಮಗನನ್ನು ಪಡೀತಾ ಇದ್ದಾರೆ. ಅವರೇ ದಕ್ಷ ಪ್ರಜಾಪತಿಗಳು ತಿರುಗ ಬರ್ತಾ ಇದ್ದಾರೆ. ಅವರಿಂದಲೇ ಇಡೀ ಜಗತ್ತು ವೃದ್ಧಿಯಾಯಿತು ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆವಾಗ ಪುನಃ ಪ್ರಶ್ನೆ ಬರ್ತಾ ಇದೆ, ಹೇಳಿದ್ದೀರಾ ಉತ್ತಾನ ಪಾದರಾಜನ ಚರಿತ್ರೆ, ಹೇಳಿದ್ದೀರಾ ಅವರ ವಂಶ ಕುರಿತು ಹೇಳಿದ್ದೀರಾ, ಈಗ ಸ್ವಯಂಭುವ ಮನುಗಳ ಇನ್ನೊಬ್ಬ ಮಕ್ಕಳಾಗಿರತಕ್ಕಂಥ ಪ್ರಿಯವ್ರತರಾಜರ ಚರಿತ್ರೆಯನ್ನು ಹೇಳಿ. ಪ್ರಿಯವ್ರತರಾಜರು ನಾರದರ ಉಪದೇಶದಿಂದ ಸದಾ ಭಗವಂತನ ಚಿಂತನೆಯಲ್ಲಿ ತೊಡಗಿ ಸನ್ಯಾಸಕ್ಕೆ ಸಿದ್ಧರಾದರೆ ಬ್ರಹ್ಮದೇವರು ಬರ್ತಾರೆ, ಅಲ್ಲಯ್ಯ ದೇವರು ನಿನ್ನನ್ನು ಕ್ಷತ್ರಿಯನನ್ನಾಗಿ ಹುಟ್ಟಿಸಿ ರಾಜ್ಯ ಆಳು ಅಂತ ಹೇಳಿದರೆ ನೀನು ಮೂಗು ಹಿಡ್ಕೊಂಡು ಕೊಡ್ತಿ ಅಂತ ಹೇಳ್ತೀಯಲ್ಲ, ನೀ ಮಾಡಿದ್ದು ಒಳ್ಳೆ ಕೆಲಸ ಆಗಿರಬಹುದು, ಆದರೆ ದೇವರಿಗದು ಪ್ರೀತಿಯಲ್ಲ. ದೇವ ಏನು ಹೇಳಿದ್ರೆ ಅದು ಮಾಡಬೇಕು, ಅದು ಬಿಟ್ಟು ಬೇರೆ ಸಾಧನೆ 1,000 ಮಾಡಿದರು ದೇವರಿಗೆ ಸಂತೋಷ ಆಗಲ್ಲ, ಅದರಿಂದ ಮದುವೆ ಆಗು ಅಂತ ಹೇಳಿದಾಗ ಬ್ರಹ್ಮದೇವರು ಕಳಿಸಿಕೊಟ್ಟಂಥ ಹೆಣ್ಣನ್ನೇ ಮದುವೆ ಆಗ್ತಾ ಇದ್ದಾರೆ. ಅಲ್ಲಿ ಮಕ್ಕಳನ್ನು ಪಡೀತಾ ಇದ್ದಾರೆ. ವಿಶೇಷವಾಗಿ ಅಲ್ಲಿ ಬಂದವರೇ ಆಗ್ನೇಧ್ರ. ಆಗ್ನೇಧ್ರ ಮಹಾರಾಜ ಪೂರ್ವಚಿತ್ತಿ ಎಂಬ ಅಪ್ಸರಸೆಯಿಂದಾಗಿ ವಿಶೇಷವಾಗಿ ಮಕ್ಕಳನ್ನು ಪಡೀತಾ ಇದ್ದಾನೆ. ಅಲ್ಲಿ ಬಂದವನೇ ನಾಭಿ. ನಾಭಿರಾಜ ಯಜ್ಞವನ್ನು ಮಾಡಿದ, ಭಗವಂತನೇ ಪ್ರಾದುರ್ಭೂತನಾಗಿ ನಿಂತ. ಅಲ್ಲಿ ಋಷಿಮುನಿಗಳೆಲ್ಲರೂ ಸ್ತೋತ್ರ ಮಾಡುತ್ತಾರೆ, ಅದ್ಭುತ ಸ್ತೋತ್ರ ಬರ್ತಾ ಇದೆ. ಅಂಥ ಸ್ತೋತ್ರದಿಂದ ಭಗವಂತನ ಸ್ತೋತಿ ಮಾಡಿ, ಯಜಮಾನ ನಿನ್ನಂಥ ಮಗ ಬೇಕು ಅಂತ ಕೇಳುತ್ತಾನಯ್ಯ ಅಂತ ಋತ್ವಿಜರು ಹೇಳಿದರೆ ದೇವ ಹೇಳಿದ ನಾನೇ ಬರ್ತೇನೆ ಅಂತ. ತಾನೇ ಋಷಭ ನಾಮಕನಾಗಿ ಪ್ರಾದುರ್ಭೂತನಾಗಿ ಬಂದ. ನಂತರ ತಾನು ಇಂದ್ರದೇವರು ಮಳೆ ಸುರಿಸದೇ ತೊಂದರೆ ಕೊಟ್ಟರೆ ತಾನೇ ಮೇಘಗಳನ್ನು ಸೃಷ್ಟಿ ಮಾಡಿ ಮಳೆ ತುರಿಸಿದ. ಇಂದ್ರದೇವರು ಬಂದು ಶರಣಾಗತರಾಗಿ ಮಗಳಾದ ಜಯಂತಿಯನ್ನು ಕೊಟ್ಟು ಮದುವೆ ಮಾಡಿದರೆ ಜಯಂತಿಪತಿಯಾದ ಸ್ವಾಮಿ ಋಷಭ ನಾಮಕ ಭಗವಂತ 100 ಜನ ಮಕ್ಕಳನ್ನು ಪಡೆದು ತಾನು ಅವಧೂತ ಚರ್ಯೆಯನ್ನು ಮಾಡಿ ಕೊನೆಗೆ ಕೇರಳದ ಪ್ರಾಂತದಲ್ಲಿ ಒಂದು ಬಿದುರಿನ ವನಕ್ಕೆ ಪ್ರವೇಶ ಮಾಡಿ ಅಲ್ಲಿ ತನ್ನ ಅವತಾರವನ್ನು ಭಗವಂತ ಅವಧೂತ ಚರ್ಯೆಯನ್ನು ನಿಲ್ಲಿಸಿದ. ನಂತರ ಅದರಲ್ಲಿ ಭಗವಂತ ಋಷಭನಾಮಕನಾಗಿ ತನ್ನ ಮಕ್ಕಳಿಗೆಲ್ಲ ಅವರು ಸಭೆಯಲ್ಲಿರುವಾಗ ಏಕಾಂತದಲ್ಲಿ ಉಪದೇಶ ಕೊಟ್ಟ, ಅದ್ಭುತವಾದ ಉಪದೇಶಗಳಿವೆ. ಸ್ವಾಮಿ ಹೊರಟ. ಇಲ್ಲಿ ಜ್ಯೇಷ್ಠನಾಗಿರತಕ್ಕಂಥ ಭರತ ಮಹಾರಾಜ ತಾನು ರಾಜ್ಯ ಆಳಿ, ಮಕ್ಕಳಿಗೆ ರಾಜ್ಯ ಕೊಟ್ಟು ತಪಸ್ಸಿಗೆ ಪುಲಹರಾಶ್ರಮಕ್ಕೆ ಹೊರಟಿದ್ದಾರೆ. ಪುಲಹರಾಶ್ರಮ ಅಂದರೆ ಚಕ್ರತೀರ್ಥ ಎಲ್ಲಿದೆಯೋ ಅದು. ಚಕ್ರತೀರ್ಥ ಅಂದರೆ ಗಂಡಕಿ ನದಿ ಇರತಕ್ಕಂಥ ಒಂದು ಆಶ್ರಮ ಪುಲಹಾಶ್ರಮಕ್ಕೆ ಬರ್ತಾ ಇದ್ದಾರೆ, ತಪಸ್ಸನ್ನು ಮಾಡುತ್ತಾ ಇದ್ದಾರೆ, ಭಗವಂತನ ಪೂಜಾದಿಗಳನ್ನು ಮಾಡುತ್ತಾ ಆನಂದ ಪಡ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಅವರಿಗೆ ಒಂದು ದಿವಸ ಅರ್ಘ್ಯ ಬಿಡುವಾಗ ಒಂದು ಜಿಂಕೆ ಗರ್ಭಪೂರ್ಣವಾಗಿದೆ, ಸಿಂಹದ ಮಾತು ಅಂದರೆ ಸಿಂಹದ ಗರ್ಜನೆ ಕೇಳಿ ಹೆದರಿ ನೀರಿಗೆ ಹಾರತ್ತಾ ಸತ್ತು ಹೋದರೆ, ಆವಾಗ ಆ ಚಿಕ್ಕ ಏಣ ಕುಣಪ ಆ ಜಿಂಕೆಯ ಮಗು ಮರಿ ಅದು ನೀರಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಹೇಳಿ ಅದನ್ನು ಭದ್ರವಾಗಿ ತಂದು ಬೆಳೆಸ್ತಾರೆ. ಇನ್ನು ಎಷ್ಟಾಗುತ್ತೆ ಅಂದರೆ ಅದರ ಜೊತೆಗೇ ಅವರಿರ್ತಾರೆ. ದೇವರನ್ನು ಬಿಟ್ಟು ಬೇರೊಂದು ಬೇಡ ಅಂತಿರತಕ್ಕಂಥ ಅವರ ವರ್ಣನೆ, ಕೊನೆಗೆ ಜಿಂಕೆಯೇ ತಲೆಯಲ್ಲಿ ಬಂತು. ಕೊನೆಗೆ ಜಿಂಕೆಯನ್ನೇ ನೆನೆದು ಪ್ರಾಣ ಬಿಟ್ಟರು. ಬಿಟ್ಟಾಗ ಜಿಂಕೆ ಆಗಿ ಹೊಡ್ತಾ ಇದ್ದಾರೆ. ಆಗ ಭಗವಂತ ಜ್ಞಾನ ಕೊಡುತ್ತಾನೆ, ಎಲ್ಲ ಎಲ್ಲ ನಾ ಜಿಂಕೆ ಅಂಟು ಬಂದದ್ದಕ್ಕೆ ಹೀಗಾಯಿತು ಅಂತ ಹೇಳಿ ಎಲ್ಲ ಅಂಟನ್ನು ಬಿಟ್ಟು ಪ್ರಾಣತ್ಯಾಗ ಮಾಡಿ ನಂತರ ಒಳ್ಳೆ ಜಡ ಭರತ ಜಡನಾಗಿ ಹುಡುತಾ ಇದ್ದಾರೆ, ಬ್ರಾಹ್ಮಣನಾಗಿ ಬರ್ತಾ ಇದ್ದಾರೆ. ಎಚ್ಚರ ಕೊಟ್ಟಿದ್ದಾನೆ ಆ ಜನ್ಮದಲ್ಲಿ, ಯಾವ ಅಂಟು ಬೇಡ ಅಂತ ಯಾರ ಅಂಟು ಇಲ್ಲದೇ ಇದ್ದ. ವಿಶೇಷವಾಗಿ ಪಾಳ್ಯಗಾರನ ಭಟರು ಮನುಷ್ಯ ಬಲಿ ಕೊಡಲಿಕ್ಕಾಗಿ ಈತನ ಕರ್ಕೊಂಡು ಹೋದರೆ, ಎಲ್ಲದಕ್ಕೂ ಸಿದ್ಧಾಗಿ ತಲೆ ಇಟ್ಟರೆ, ಬಲಿ ಕೊಡುವ ಕಾಲಕ್ಕೆ ತೆಳಕೊಂಡು ಆ ತಲೆಯನ್ನಿಟ್ಟರೆ, ಅಲ್ಲಿರ್ತಕ್ಕಂಥ ದುರ್ಗಾದೇವಿಯೇ ಅವರೆಲ್ಲ ಕೈಯಲ್ಲಿರತಕ್ಕಂಥ ಖಡ್ಗವನ್ನು ತಗೊಂಡು ಅವರೆಲ್ಲರನ್ನು ಸಂಹಾರ ಮಾಡಿ ಇವರನ್ನ ಬಿಡುಗಡೆ ಮಾಡುತ್ತಾರೆ. ಅಂಥ ಇವರು ಒಂದು ಸಲ ಆ ಹೊಲದಲ್ಲಿರುವಾಗ ಬಂದವರೇ ವಿಶೇಷವಾದ ರಘುಗಣ ಮಹಾರಾಜ, ತನಗೆ ಗುರುಗಳು ಬೇಕು ಅಂತ ಹುಡುಕ್ತಾ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ. ಅಂಥದ್ದಲ್ಲಿ ಅವರ ಪಾಲಕಿ ಹೊರಿಯುವ ಒಬ್ಬನಿಗೆ ಆರೋಗ್ಯ ಸರಿಗಿಲ್ಲದಿದ್ದಾಗ ಭಟರು ಬಂದು ಇವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಆ ಪಾಲಕಿಯನ್ನು ಹೊರಿಯುವಾಗ ಎದುರಿಗಿರುವ ಪ್ರಾಣಿಗಳು ಚಿಕ್ಕ ಚಿಕ್ಕ ಇರುವೆ ಮೊದಲಾದವು ತೊಂದರೆ ಆಗಬಾರದು ಅಂತ ಕಾಲು ಹಾರಿಸಿ ಇಟ್ಟಾಗ ಪಾಲಕಿ ಹಾರಿತು. ಒಳಗಿರುವ ರಾಜನೂ ಅಲುಗಾಡಿದ, ಆತಕ್ಕೆ ಇವರ ಮೇಲೆ ಹಾರಿದ. ದಷ್ಟಪುಷ್ಟವಾಗಿದ್ದೀಯಾ, ಹೊರಿಲಿಕ್ಕಾಗಲ್ವಾ ಅಂತ ಅನೇಕ ಮಾತುಗಳು ಹೇಳಿದರೆ, ಅವಾಗ ಅವರು ಹೇಳುತ್ತಾರೆ, ಅಷ್ಟರವರೆಗೂ ಯಾರಿಗೂ ಉಪದೇಶ ಕೊಟ್ಟಿರಲ್ಲ, ಇವನು ಶಿಷ್ಯ ಆಗ್ತಾರೆ ಅಂತ ಅವರು ಕೊಡ್ತಾ ಇದ್ದಾರೆ. ನೋಡಯ್ಯ, ದಷ್ಟಪುಷ್ಟವಾಗಿದ್ದೀಯಾ ಅಂತ ಹೇಳ್ತಾ ಇದ್ದೀಯಾ, ದಷ್ಟಪುಷ್ಟವಾಗಿ ನಿಂಗೆ ಕಾಣಿಸ್ತಾ ಇರೋದು ಶರೀರ, ನಾನಲ್ಲ, ಒಳಗೆ ಜೀವ ನಾನು ಬೇರೆ ಅಂತ ಚೆನ್ನಾಗಿ ಉಪದೇಶ ಕೊಡ್ತಾರೆ. ಆವಾಗ ಅಷ್ಟೇ ಅಲ್ಲ, ಪಾಲಕಿಯನ್ನು ಹೊರಿಲಿಕ್ಕಾಗಲ್ವಾ ಅಂತ ಕೇಳಿದ್ಯಲ್ಲ, ಪಾಲಕಿಯನ್ನು ಭುಜ ಹೊರಿತಾ ಇದೆ, ಭುಜವನ್ನು ಕಟಿ, ಕಟಿಯನ್ನು ಪಾದ, ಪಾದವನ್ನು ಭೂಮಿ, ಇವು ಹೊರಿತಾ ಇದ್ದಾರೆ. ಈ ಶರೀರವನ್ನು ಹೊತ್ತದ್ದೇ ಬಿಂಬ ಮೂರ್ತಿ, ಅವ ಹೊರಿತಾ ಇದ್ದಾನಯ್ಯ, ನಾನೇನು ಹೊರಿತೀನಿ ಅಂತ ಉಪದೇಶ ಕೊಟ್ಟಾಗ ಕಾಲಿಗೆ ಬೀಳತಾ ಇದ್ದಾರೆ. ಅವರಿಗೆ ತದ ಅಪರೂಪದ ತತ್ವಜ್ಞಾನ ಉಪದೇಶ ಕೊಟ್ಟು ತಾವು ಹೊರಟು ಹೋಗ್ತಾ ಇದ್ದಾರೆ ಜಡಭರತ. ಆ ಭರತರಾಜರ ವಂಶ ಸುಮತಿರಾಜರವರ ಪರ್ಯಂತ ಬಂತು ಅಂತ ಹೇಳತಾ, ಚೇತನಗಳಲ್ಲಿ ಭಗವಂತನನ್ನು ನೋಡುವಂಥ ಪ್ರಯತ್ನವನ್ನು ತಿಳಿಸಿಕೊಟ್ಟು, ಇನ್ನು ಜಡಗಳಲ್ಲಿ ಭಗವಂತನ ನೋಡಬೇಕು ಅಂತ ಹೇಳ್ತಾರೆ. ಇಡೀ ಭೂಮಂಡಲದ ಆಕಾರದಲ್ಲಿ ಭಗವಂತ, ಅಲ್ಲಿರತಕ್ಕಂಥ ದ್ವೀಪಗಳ ಆಕಾರದಲ್ಲಿ ಭಗವಂತ, ಸಮುದ್ರಗಳ ಆಕಾರದಲ್ಲಿ ಭಗವಂತ, ಅಲ್ಲಿರತಕ್ಕಂಥ ದ್ವೀಪಗಳಲ್ಲಿರುವಂಥ ನಾನಾ ಜನರ ಆಕಾರದಲ್ಲಿ ಇವನೇ. ಗುಂಪಾಗಿ ಹಾರುವ ಹಕ್ಕಿಗಳು, ಆನೆಗಳು, ಎಲ್ಲ ಪಶು ಪ್ರಾಣಿಗಳಲ್ಲಿ ಇವನೇ. ಪಟ್ಟಣಗಳ ಆಕಾರದಲ್ಲಿ ಇವನೇ. ಆ ಗೋಡೆ ಮನೆ ಮೊದಲಾದ ಆಕಾರದಲ್ಲಿ ಇವನೇ. ನಂತರ ವಿಶೇಷವಾಗಿ ಇಡೀ ಜಗತ್ತೆಲ್ಲ ಅವನೇ ತುಂಬಿದ್ದಾನೆ ಅಂತ ಹೇಳ್ತಾ, ಮೇಲೆ ಖಗೋಳದಲ್ಲಿ ಗ್ರಹ ನಕ್ಷತ್ರಗಳ ಆಕಾರದಲ್ಲಿ ಭಗವಂತನೇ. ವಿಶೇಷವಾಗಿರತಕ್ಕಂಥ ಎಲ್ಲ ಸೂರ್ಯನಲ್ಲೂ, ಎಲ್ಲ ಕಡೆ ಇರತಕ್ಕಂಥವ ಇವನೇ. ಇಡೀ ಮಂಡಲವನ್ನು ತಿರುಗಾಡುವಂತೆ ಮಾಡಿದ್ದೇ ಇವ. ಇವನೇ ಶುಂಶುಮಾರನಾಗಿ ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ಆತನ ಪರಿಚಯ ಮಾಡಿಕೊಡ್ತಾ ಅಂದರೆ ಇನ್ನೇನು ಮಾಡುತ್ತಾರೆ, ನೈಋತ್ಯ ದಕ್ಷಿಣದ ಮಧ್ಯದೇಶ ಅಲ್ಲೇನಿದೆ ಅಂದರೆ ಯಮಧರ್ಮರಾಜರ ಪಟ್ಟಣ, ಅಲ್ಲಿಗೆ ನಾವು ಒಂದು ದಿವಸ ವಿಸಿಟ್ ಕೊಡಬೇಕಲ್ವಾ, ಅದಕ್ಕೆ ಅದರ ಕುರಿತು ಹೇಳ್ತಾರೆ. ಯಮಧರ್ಮರಾಜರ ಪಟ್ಟಣವಿದೆ, ಪಾಪಿಗಳಲ್ಲಿಗೆ ಹೋಗ್ತಾರೆ, ಎಂಥೆಂಥ ಪಾಪಿಗಳಿಗೆ ಏನೇನು ಶಿಕ್ಷಾ ಅಂತ ಎಲ್ಲವನ್ನು ಹೇಳ್ತಾರೆ. ಆ ರೀತಿಯಾಗಿ ಆ ಒಂದು ಯಮಧರ್ಮರಾಜರ ಪಟ್ಟಣದ ವರ್ಣನೆ ಇವೆಲ್ಲವನ್ನು ಮಾಡಿದಾಗ ಶುಕಾಚಾರ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ, ಪಾಪಿಗಳು ಪಾಪ ಮಾಡುತ್ತ ಸಜ್ಜನರು ಪಾಪ ಮಾಡ್ತಾ ಇದ್ದಾರೆ, ಅವರಿಗೆ ಪಾಪ ಅಂಟದೇ ಹೋಗಲಿಕ್ಕೆ ಏನಾದರೂ ಒಂದು ಮಾರ್ಗವಿದೆಯಾ? ಅವಾಗ ಹೇಳ್ತಾ ಇದ್ದಾರೆ, ಅಯ್ಯ ಈ ದೊಡ್ಡ ವಿಚಾರ, ಈ ಪಾಪಗಳು ಮಾಡಿದರೆ ಅವರು ನರಕಕ್ಕೆ ಹೋಗದೇ ಇರಬೇಕಾದರೆ ಅವರು ಆ ಮಾಡಿದ ಪಾಪಗಳಿಗೆ ಜ್ಞಾತ ಅಜ್ಞಾನ ಪಾಪ ಅಜ್ಞಾತ ಪಾಪ, ಗೊತ್ತಿದ್ದು ಮಾಡಿದ್ದು ಗೊತ್ತಿಲ್ಲದೆ ಮಾಡಿದ ಎಲ್ಲ ಪಾಪಗಳಿಗೆ ಅವರು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ನರಕಕ್ಕೆ ಹೋಗಲ್ಲ. ಅವಾಗ ಹೇಳ್ತಾರೆ, ಮನುಷ್ಯ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ, ತಿರ್ಗಾ ತಪ್ಪುಗಳನ್ನು ಮಾಡ್ತಾನಲ್ಲ ತನ್ನ ವಶದಲ್ಲಿ ಇಲ್ಲದಂತೆ. ಅದಕ್ಕೆ ಹೇಳ್ತಾರೆ, ಎಲ್ಲ ಪಾಪಗಳಿಗೆ ನಿಜವಾದ ಪ್ರಾಯಶ್ಚಿತ್ತ ದೇವರ ನಾಮಸ್ಮರಣೆ. ನಾಮ ವ್ಯಾಹರಣಂ ವಿಷ್ಣೋ ಯತಸ್ತದ್ ವಿಷಯಾಮತಿ. ದೇವರ ನಾಮವನ್ನು ಉಚ್ಚಾರ ಮಾಡುವಾಗ ಮನಸ್ಸು ದೇವರಲ್ಲಿ ಇರಬೇಕು, ಅದರಿಂದ ಕೋಟಿ ಕೋಟಿ ಜನ್ಮಗಳ ಪಾಪ ಕತ್ತರಿಸಿ ಹೋಗುತ್ತೆ. ಹಿಂದೆ ಕನ್ಯಾಕುಬ್ಜ ದೇಶದಲ್ಲಿ ಅಜಾಮಿರನೆಂಬ ವೇದ ವೇದಾಂತಗಳು ತಿಳ್ಕೊಂಡಂಥ ಶುಭ್ರ ಒಳ್ಳೆ ಬ್ರಾಹ್ಮಣನಿದ್ದ, ಅಂಥ ಬ್ರಾಹ್ಮಣನಿಗೆ ವಿಶೇಷವಾಗಿ ಮದುವೆ ಆಯಿತು, ಒಳ್ಳೆಯವನಾಗಿದ್ದ ಅಂಥವನು ದಾಸಿ ಸಂಪರ್ಕ ಮಾಡಿದ, ಆಕೆಯಲ್ಲಿ ಮಕ್ಕಳನ್ನು ಪಡೆದ, ಅದರಲ್ಲಿ ಕೊನೆಯವನಿಗೆ ನಾರಾಯಣ ಅಂತ ಹೆಸರಿಟ್ಟ. 80 ವರ್ಷಗಳ ಕಾಲ ಆಕೆ ಜೊತೆಗೆ ಕಾಲ ಕಳೆದ. ಕೊನೆಯಲ್ಲಿ ಯಮದೂತರು ಬಂದು ಸೆಳೀಲಿಕ್ಕೆ ಬಂದಾಗ ದೂರದಲ್ಲಿ ಆಟ ಆಡ್ತಾ ಇರುವಂಥ ಮಗನನ್ನೇ ನಾರಾಯಣ ಅಂತ ಕೂಗಿದ. ಆಗ ದೇವರ ನೆನಪಾಯಿತು. ವಿಷ್ಣುದೂತರು ಓಡಿ ಬಂದರು, ಯಮದೂತರನ್ನು ಬಿಡಿಸಿದರು, ಈತನನ್ನು ಬಿಟ್ಟು ಹೋಗ್ತಾರೆ. ಅರ್ಧ ಕ್ಷಣ ಆ ಸಜ್ಜನರಾದ ವಿಷ್ಣುದೂತರ ಸಂಘ ಆಗಿದ್ದಕ್ಕೆ ವೈರಾಗ್ಯ ಬಂತು. ಎಲ್ಲವನ್ನ ಬಿಟ್ಟ, ಹರಿದ್ವಾರಕ್ಕೆ ಹೊರಟ, ಭಗವಂತನ ಧ್ಯಾನ ಮಾಡಿದ, ಶರೀರ ತ್ಯಾಗ ಮಾಡಿ ಯಾರು ಬಂದಿದ್ದರೂ ಅವರು ಪುನಃ ಬಂದರೆ ಅವ್ರ ಜೊತೆಗೆ ವಿಶೇಷ ಸದ್ಗತಿಗೆ ಹೊರಡತಾ ಇದ್ದಾನೆ. ಅಂದರೆ ಅಲ್ಲಿ ಅಜಾಮಿಲೋಪಾಖ್ಯಾನ ಎಂಥದ್ದು ಅಂದರೆ, ಅಪರೋಕ್ಷ ಜ್ಞಾನಾನಂತರ ಪಾರಬ್ಧ ಕರ್ಮ ಅನುಭವಿಸಬೇಕಾದ ವ್ಯಕ್ತಿ ಆ ದೃಷ್ಟಾಂತವನ್ನು ಕೊಡತಾ ಇದ್ದಾರೆ. ಭಗವಂತನ ನಾಮಸ್ಮರಣೆಯ ಅದ್ಭುತವಾಗಿರತಕ್ಕಂಥ ಒಂದು ತತ್ವವನ್ನು ತಿಳಿಸಿಕೊಟ್ರು. ನಂತರ ಬರತಕ್ಕಂಥ ಚರಿತ್ರೆ ಯಾರದ್ದು ಅಂದರೆ ದಕ್ಷ ಪ್ರಜಾಪತಿಗಳು. ದಕ್ಷ ಪ್ರಜಾಪತಿಗಳು ವಿಶೇಷವಾಗಿ ತಾವು ಮಕ್ಕಳನ್ನು ಪಡೆಯಬೇಕು ಅಂತ ಹರಿಯಶ್ವರು ಶಬಲಾಶ್ವರು ಅಂತ 10,000 ಜನ ಮಕ್ಕಳನ್ನು ಮೊದಲು ಪಡೆಯುತ್ತಾರೆ. ಅವರಿಗೆಲ್ಲ ಉಪದೇಶ ಕೊಟ್ಟು ನೀವು ಮಕ್ಕಳನ್ನು ಪಡೆಯಲಿಕ್ಕೆ ತಪಸ್ಸು ಮಾಡಿಕೊಂಡು ಬನ್ನಿ ಅಂತ ಹೇಳಿದಾಗ ಅವರಿಗೆ ನಾರದರ ದರ್ಶನ ಕೊಡ್ತಾರೆ. ಗುಟ್ಟಾದ ಮಾತುಗಳನ್ನು ಮಾತಾಡುತ್ತಾರೆ, ಅವರಿಗೆ ಅರ್ಥ ಆಗುತ್ತೆ. ಶ್ರೀಹರಿಪಾದ ಹಿಡಿಯುವುದೇ ಜನ್ಮ ಸಾರ್ಥಕವಾದ್ದು, ಇನ್ನು ಮಿಕ್ಕದ್ದೆಲ್ಲ ಬೇಡ ಅಂತ ಸನ್ಯಾಸಿಗಳಾಗಿ ಹೊರಡುತ್ತಾರೆ. ಇನ್ನು ದಕ್ಷ ಪ್ರಜಾಪತಿಗಳು 10,000 ಜನ ಸನ್ಯಾಸಿಗಳಾದರಲ್ಲ ಅಂತ ನೋಡಿ 1,000 ಜನ ಶಬಲಾಶ್ವರನ್ನು ಕಳಿಸಿದರೆ ಅವರನ್ನೂ ವಿಶೇಷವಾಗಿ ಸನ್ಯಾಸಿಗಳನ್ನಾಗಿ ಮಾಡಿಬಿಡ್ತಾರೆ ನಾರದರು. ಆವಾಗ ಅವರು ಶಾಪ ಕೊಟ್ಟು ನೀನು ನನ್ನ ವಂಶದಲ್ಲಿ ಹುಟ್ಟಿವಾ ಅಂತ ಹೇಳುತ್ತಾರೆ. ನಿನ್ನ ಕಾಲು ಒಂದು ಕಡೆ ನಿಲ್ಲದೇ ಇರಲಿ ಅಂದರು. ಆಯ್ತು ಸಂತೋಷ ಅಂತ ಅವರು ಸ್ವೀಕಾರ ಮಾಡುತ್ತಾರೆ. ಈ ರೀತಿಯಾಗಿರತಕ್ಕಂಥ ದಕ್ಷ ಪ್ರಜಾಪತಿಗಳು ತಾವು 60 ಜನ ಹೆಣ್ಣು ಮಕ್ಕಳನ್ನು ಪಡೆದು ಅವರವರಿಗೆ ಹಂಚಿಕೊಟ್ರು. ಚಂದ್ರನಿಗೆ 27 ಜನ, ಕಶ್ಯಪರಿಗೆ 13 ಜನ, ಧರ್ಮ ಪ್ರಜಾಪತಿಗಳಿಗೆ 10 ಜನ, ಕೃಷಾಶ್ವ ಆಂಗೀರಸರಿಗೆ 2, ಉಳಿದವರಿಗೆ ತಾರಕ್ಷಸ್ಯ ಚಾಪರಾಹ ತಾರಕ್ಷನಿಗೆ ಮಿಕ್ಕವರೆಲ್ಲ ಕೊಟ್ಟರು. ಈ ರೀತಿಯಲ್ಲಿ ಆ ಒಂದು ವಂಶ ಬೆಳೆಯಿತು ಅಂತ ಚೆನ್ನಾಗಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಬಂದವರೇ ತ್ವಷ್ಟೃ ಪ್ರಜಾಪತಿಗಳು. ಆ ತ್ವಷ್ಟೃ ಪ್ರಜಾಪತಿಗಳ ಮಗನೇ ವಿಶ್ವರೂಪಾಚಾರ್ಯರು ಇಂದ್ರದೇವರಿಗೆ ಪುರೋಹಿತರಾಗಿ ಬಂದರು ಬೃಹಸ್ಪತ್ಯಾಚಾರ್ಯರು ಬಿಟ್ಟಾಗ. ಆವಾಗ ಪ್ರಶ್ನೆ ಬಂತು, ಬೃಹಸ್ಪತ್ಯಾಚಾರ್ಯರು ಬಿಟ್ಟು ಹೋಗುವ ಸಂದರ್ಭ ಏನು? ಅಂದರೆ ಸಭೆಯಲ್ಲಿ ಇಂದ್ರದೇವರು ಕೂತಾಗ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಬಂದರೆ ತಾನು ಹೇಳಲಿಲ್ಲ, ಪ್ರಾರಬ್ಧ ಕರ್ಮದಿಂದ ಗುರುಗಳು ಬಂದರೆ ಸತ್ಕಾರ ಮಾಡಲಿಲ್ಲ, ಅವರು ಅದೃಶ್ಯರಾಗಿ ಹೋಗ್ತಾ ಇದ್ದಾರೆ. ಆಗ ಎಚ್ಚೆತ್ತುಕೊಂಡು ಸಭೆಯಲ್ಲೇ ತಮ್ಮನ್ನು ತಾವು ಬೈದುಕೊಂಡು ಬ್ರಹ್ಮದೇವರ ಹತ್ರ ಹೋದರೆ ಅಲ್ಲಿ ಗುರುಗಳು ಕಾಣಿಸ್ತಾ ಇಲ್ಲ, ಇಂದ್ರದೇವರಿಗೆ ಕಾಣಿಸ್ತಾ ಇಲ್ಲ, ಅವರು ಯಾರು? ಬೃಹಸ್ಪತ್ಯಾಚಾರ್ಯರು. ಅವಾಗ ಹೇಳ್ತಾರೆ, ಬೇರೆ ಗುರುಗಳು ನೋಡ್ಕೊಳ್ರಿ, ವಿಶ್ವರೂಪಾಚಾರ್ಯ ಅಂದರು. ಅಲ್ಲ ಯಾಕೆ, ಅವ್ರನ್ನೇ ಕರ್ ಸರಿ ಮಾಡಿ ಅವ್ರನ್ನೇ ಇಡ್ಬೋದಲ್ಲ ಅಂದರೆ, ಇಲ್ಲ, ಇಂದ್ರದೇವರಿಗೆ ಲಾಭ ಆಗಲಿಕ್ಕಿದೆ. ಯಾವುದು? ವಿಶೇಷವಾಗಿರತಕ್ಕಂಥ ನಾರಾಯಣ ವರ್ಮದ ಲಾಭ ಆಗಲಿಕ್ಕಿದೆ, ಅದಕ್ಕೆ ಅವರನ್ನು ವಿಶ್ವರೂಪಾಚಾರ್ಯತ ಕಳಿಸ್ತಾರೆ. ಬೃಹಸ್ಪತ್ಯಾಚಾರ್ಯರಾದರೂ ಬಿಟ್ಟು ಹೋಗಿದ್ದ್ಯಾಕೆ ಅಂದರೆ, ನಾನಿದ್ದರೆ ವಿಶ್ವರೂಪಾಚಾರ್ಯ ಬರಲ್ಲ, ಅವರು ಬಂದರೆ ಹೊರತು ನಾರಾಯಣ ವರ್ಮ ನನ್ನ ಶಿಷ್ಯನಿಗೆ ಸಿಗತ್ತೆ, ಆದ್ದರಿಂದ ಇಲ್ಲದ ಸಿಗಲ್ಲ. ಆದ ಕಾರಣ ನಾನಿರಬಾರದು ಅಂತ ಹೋದರಷ್ಟೇ, ಇಲ್ಲದಿದ್ದರೆ ಶಿಷ್ಯ ಮಾಡಿದ ತಪ್ಪಿಗೆ ಕ್ಷಮಾ ಮಾಡುವ ಗುಣವೇ ಇದ್ದರೆ ಅವರ ಗುರುಗಳು ಅಂತಾರೆ. ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ ಅಂತಾರೆ. ಮತ್ತು ಬಿಟ್ಟು ಹೋದರಲ್ಲ ಅಂದರೆ, ಬಿಟ್ಟು ಹೋಗ್ಲಿಕ್ಕೆ ಕಾರಣ ನಾನು ಹೊರಟರೆ ಇನ್ನೊಬ್ಬರು ಬಂದು ನನ್ನ ಶಿಷ್ಯನಿಗೆ ಉಪದೇಶ ಕೊಡುತ್ತಾರೆ, ನಾನಿರಬಾರದು ಅಂತ ಹೊರಟವರು. ಅದಕ್ಕೆ ವಿಶ್ವರೂಪಾಚಾರ್ಯರು ಬಂದರು, ಇಂದ್ರದೇವರಿಗೆ ಅಪರೂಪವಾಗಿರತಕ್ಕಂಥ ನಾರಾಯಣ ವರ್ಮದ ಉಪದೇಶ ಕೊಡತಾ ಇದ್ದಾರೆ. ಹರಿರ್ವಿದ ಧ್ಯಾನ ಸರ್ವರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ ಪೃಷ್ಠೇ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂದಧಾನೋಷ್ಟ ಗುಣಷ್ಟ ಬಾಹು. ವಿಶೇಷವಾಗಿ ಅಷ್ಟಬಾಹುವಾಗಿ ಗರುಡದೇವರ ಮೇಲೆ ಹೆಗಲನ್ನು ಏರಿ ವಿಶೇಷವಾಗಿ ಹೊಳೆಯುತ್ತಾ ಇರತಕ್ಕಂಥ ಭಗವಂತನ ಸ್ತೋತ್ರ ಮಾಡುತ್ತಾರೆ. ಇವನೇ ನಮ್ಮ ಸುತ್ತು ಎಲ್ಲ ರೂಪಗಳಲ್ಲಿದ್ದಾನೆ ಅಂತ ಚಿಂತನೆ ಮಾಡುವುದೇ ನಾರಾಯಣ ವರ್ಮ. ಅಂತಹ ನಾರಾಯಣ ವರ್ಮದ ಅಪರೂಪದ ಉಪದೇಶವನ್ನು ತಗೊಂಡ್ರು, ಅದರಿಂದ ದೈತ್ಯರನ್ನು ಗೆದ್ದು ಸ್ವರ್ಗವನ್ನು ಪಡೆದರು. ಆದರೆ ವಿಶ್ವರೂಪಾಚಾರ್ಯರು ಅವರ ತಾಯಿ ದೈತ್ಯರ ಕಡೆ, ಆದ್ದರಿಂದ ಬಚ್ಚಿಟ್ಟು ವಿಶ್ವರೂಪಾಚಾರ್ಯರು ದೈತ್ಯರಿಗೆ ಅಸುರರಿಗೆ ದೇವತೆಗಳಿಗೆ ಬರಬೇಕಾದ ಆಹುತಿಗಳನ್ನು ಕೊಡುತ್ತಾ ಇದ್ದರು. ಅದು ಗೊತ್ತಾಗಿ ಇಂದ್ರದೇವರು ಇದನ್ನು ಅವರಿಗೆ ಕೊಡೋದು ಅಂದ್ರೆ ದೇವರ ಹೇಳನ ಅಂಥೇಳಿ ಅವರ ತಲೆಯನ್ನು ಕತ್ತರಿಸಿದಾಗ ತ್ವಷ್ಟೃ ಪ್ರಜಾಪತಿಗಳಿಗೆ ಸಿಟ್ಟು ಬರುತ್ತೆ. ನನ್ನ ಮಗ ಪೌರೋಹಿತ್ಯ ಮಾಡಿಸಲ್ಲ ಬರಲ್ಲ ಅಂದರು, ಕರ್ಕೊಂಡು ಹೋದರು. ಚೂರು ತಪ್ಪು ಮಾಡಿದ್ದಾರೆ, ಅವರ ಏನು ಯಜ್ಞ ಭಾಗ ಅವರಿಗೆ ಕೊಟ್ಟಿದ್ದಾರೆ, ಅದಕ್ಕೆ ಅವರ ತಲೆ ಕಡಿಯೋದು ಸರಿಯಾ ಅಂಥೇಳಿ ಇಂದ್ರದೇವರನ್ನು ಕೊಲ್ಲುವಂಥ ಮಗ ಬರಲಿ ಅಂತ ಯಾಗ ಮಾಡಿದರು. ಚೂರು ಸ್ವರ ವ್ಯತ್ಯಾಸ ಆಯಿತು, ಇಂದ್ರನಿಂದ ಸಾಯುವವ ಬಂದ ವೃತ್ರಾಸುರ, ತುಂಬ ತೊಂದರೆ ಕೊಟ್ಟ ಎಲ್ಲ ಜಗತ್ತಿಗೆ. ಅದಕ್ಕೆ ದೇವತೆಗಳು ವಿಶೇಷವಾಗಿ ಆ ವೃತ್ರಾಸುರನ ಮೇಲೆ ಯುದ್ಧಕ್ಕೆ ಹೋದಾಗ ಯಾರ ಆಯುಧ ಅವರ ಮೇಲೆ ಏನು ಕೆಲಸ ಮಾಡಲಿಲ್ಲ, ಅವರೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ ದೇವತೆಗಳು. ಅಂಥ ಕಾಲಕ್ಕೆ ಇಂದ್ರದೇವರು ಯುದ್ಧಕ್ಕೆ ಬರ್ತಾರೆ, ವಜ್ರಾಯುಧದಿಂದ ಕೈ ಕತ್ತರಿಸಲಿಕ್ಕೆ ಹೋದಾಗ ಒಂದು ಕೈ ಕತ್ತರಿಸಿದರೆ ಇನ್ನೊಂದು ಕೈಯಿಂದ ಬಡದರೆ ಇಂದ್ರದೇವರು ಆನೆ ಸಹಿತ ಒಂದು ಯೋಜನ ದೂರ ಹಿಂದಕ್ಕೆ ಹೋಗ್ತಾರೆ. ಇಂದ್ರದೇವರ ಕೈಯಲ್ಲಿರುವ ವಜ್ರಾಯುಧ ವೃತ್ರಾಸುರನ ಕಾಲತ್ರ ಬೀಳುತ್ತೆ. ವೃತ್ರಾಸುರ ದೇವರ ಸ್ತೋತ್ರ ಮಾಡ್ತಾ ಇರ್ತಾನೆ, ಹೇ ಸ್ವಾಮಿ ನಿನ್ನ ಬಿಟ್ಟು ಈ ಥರ ಆಗಿದ್ದೇನೋ ನನ್ನ ಕಾಯಿ ಅಂತ ದೇವರನ್ನ ಕೇಳ್ತಾ ಇಂದ್ರದೇವರು ಕೇಳ್ತಾರೆ, ಏ ಇಂದ್ರ ಅತ್ತಗೋ ವಜ್ರಾಯುಧ, ಅದರೊಳಗೆ ನನ್ನ ಸ್ವಾಮಿ ಇದ್ದಾನೆ, ನನ್ನನ್ನು ಈ ಶರೀರದಿಂದ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ, ಬೇಗ ನನ್ನ ಕೊಂದು ಬಿಡು ಅಂತ ಹೇಳ್ತಾನೆ. ಆವಾಗ ಇಂದ್ರದೇವರು ಯುದ್ಧದಲ್ಲಿ ಆ ವೃತ್ರಾಸುರನ ಸಂಹಾರ ಮಾಡಿ ಜಗತ್ತಿಗೆ ಆ ಕಂಟಕವನ್ನು ಪರಿಹಾರ ಮಾಡುತ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಆ ವೃತ್ರಾಸುರ ಸಂಹಾರಿ ಅಂತ ಇಂದ್ರದೇವರಿಗೆ ಖ್ಯಾತಿ ಬರುತ್ತೆ. ಆಗ ಮತ್ತು ಪ್ರಶ್ನೆ, ಯುದ್ಧ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡಿರ್ತಕ್ಕಂಥ ದೈತ್ಯ ಯಾರು ಅಂತ ಕೇಳಿದಾಗ, ಚಿತ್ರಕೇತು ನಾಮಕ ರಾಜ. ಮಕ್ಕಳಾಗಿಲ್ಲ ಅಂತ ದುಃಖ ಪಡುವಾಗ ಆಂಗೀರಸರು ಬಂದರು. ಅವರ ಮಾತಿಗೆ ಬದ್ಧರಾಗಿ, ಅಭಿಮಾನಕ್ಕೆ ಬದ್ಧರಾಗಿ ಅವರಿಗೊಂದು ಮಗುವಾಗುವಂತೆ ಮಾಡಿದರು. ಆತನ ಮಿಕ್ಕ ಹೆಂಡತಿಯರೆಲ್ಲ ಸೇರಿಕೊಂಡು ಯಾವ ಹೆಂಡತಿಯಲ್ಲಿ ಮಗುವಾಯಿತೋ ಆ ಮಗುವಿಗೆ ವಿಷಪ್ರಾಶನ ಮಾಡಿದರು, ಮಾಡಿಸಿದರು. ಮಗು ಸತ್ತು ಹೋಯಿತು. ಮತ್ತ ಅಳತಾ ಇರುವಾಗ ನಾರದರು ಆಂಗಿರಸರು ಇಬ್ಬರು ಬರ್ತಾರೆ, ಸತ್ತ ಮಗುವನ್ನು ಬದುಕಿಸಿ ಮುಂದೆ ಇಡುತ್ತಾರೆ. ಮಗುವಿಗೆ ಹೇಳುತ್ತಾರೆ, ನಿಮ್ಮಪ್ಪ ನಿನ್ನ ನೋಡಬೇಕು ಅಂತಿದ್ದಾನೆ ಅಂತ ಹೇಳಿದಾಗ ಆ ಮಗು ಹೇಳುತ್ತೆ, ಯಾವಪ್ಪ, ಎಷ್ಟು ಜನ ಅಪ್ಪಂದ್ರು ಬಂದೋದ್ರೋ, ಎಷ್ಟು ಜನ ಅಮ್ಮಂದ್ರು ಬಂದೋದ್ರೋ, ಸತ್ತು ಹೋದ್ರೋ, ನಾನು ಸತ್ತಿದ್ದೆ ಎಷ್ಟು ಸಲ, ಅದರಿಂದ ಈ ಅಪ್ಪ ಎಷ್ಟನೇ ಅಪ್ಪ, ನನ್ನ ದಯವಿಟ್ಟು ಬಿಟ್ಟರೆ ಸತ್ತು ಹೋಗ್ತೇನೆ ಅಂತ ಪ್ರಾಣತ್ಯಾಗ ಮಾಡಿದ. ಅವಾಗ ಗೊತ್ತಾಯಿತು ರಾಜನಿಗೆ, ಯಾರಿಗೆ ಯಾರೋ ಪುರಂದರ ವಿಠಲ ಅಂತ. ಅವಾಗ ಆಂಗೀರಸರಿಂದ ವಿಶೇಷವಾಗಿರತಕ್ಕಂಥ ಸಂಕರ್ಷಣ ಮಂತ್ರವನ್ನು ಸ್ವೀಕಾರ ಮಾಡಿ ಸಿದ್ಧಿ ಪಡೆದು ಪಾತಾಳ ತಳದಲ್ಲಿರತಕ್ಕಂಥ ಶೇಷಾಂತರ್ಗತ ಸಂಕರ್ಷಣ ನಾಮಕ ಭಗವಂತನ ದರ್ಶನ ಮಾಡಿ ಒಳ್ಳೆ ವಿಮಾನವನ್ನು ಪಡೆದು ಗಂಧರ್ವನಾಗಿ ಆ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಕೈಲಾಸದಲ್ಲಿ ರುದ್ರದೇವರು ಭಕ್ತಜನರ ಉದ್ಧಾರಕ್ಕಾಗಿ ಪರಮ ವಿರಕ್ತಳಾಗಿರತಕ್ಕಂಥ ಪಾರ್ವತಿ ತಾಯಿಯನ್ನು ಅವರು ತೊಡೆ ಮೇಲೆ ಕೂಡಿಸಿಕೊಂಡಿದ್ದರೆ ಹೀಗೂ ಕೂಡಬಹುದೇ ಸಭೆಯಲ್ಲಿ ಅಂತ ಹೇಳಿದಾಗ ಪಾರ್ವತೀ ದೇವಿಗೆ ಸಿಟ್ಟು ಬರುತ್ತೆ. ನಿನ್ನಿಂದ ಉಪದೇಶ ತಗೊಳ್ಬೇಕಾದ ಸ್ಥಿತಿಯಲ್ಲಿ ರುದ್ರದೇವರಿಲ್ಲ, ಇಂಥ ದುಷ್ಟತನ ನಿನಗಿದೆ, ಅದಕ್ಕೆ ದೈತ್ಯನಾಗು ಅಂತ ಶಾಪ ಕೊಡ್ತಾಳೆ. ಬಂದು ನಮಸ್ಕಾರ ಮಾಡಿ ಶಾಪ ತಗೊಂಡು, ಅಮ್ಮ ನಿಮ್ಮನ್ನು ನೋಯಿಸಿದ್ದಕ್ಕೆ ಕ್ಷಮಾ ಮಾಡುತ್ತಾಯಿ, ನನ್ನ ಶಾಪ ವಿಮೋಚನೆ ಮಾಡು ಅಂತ ಕೇಳಿಲ್ಲ, ಹಾಗೆ ಹೊರಟು ಹೋಗ್ತಾ ಇದ್ದಾರೆ. ಪಾರ್ವತಿ ದೇವಿ ಹೇಳ್ತಾಳೆ, ನೋಡಿ ಶಾಪ ವಿಮೋಚನವೇ ಕೇಳಿಲ್ಲ. ರುದ್ರದೇವರು ಹೇಳುತ್ತಾರೆ, ವಿಷ್ಣು ಭಕ್ತರ ಲಕ್ಷಣವೇ ಅದು, ಶಾಪ ಕೊಡಿಸಿದ್ದೇ ಭಗವಂತ, ಅವನೇ ವಿಮೋಚನೆ ಮಾಡುತ್ತಾನೆ, ಚಿಂತೆ ಯಾಕೆ ಅಂತ ಹೋದ್ರವರು. ಈ ರೀತಿಯಾಗಿ ಹರಿಭಕ್ತರ ಲಕ್ಷಣವನ್ನು ತಿಳಿಸ್ತಕ್ಕಂಥ ವೃತ್ರಾಸುರನ ವೃತ್ತಾಂತವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಅಂಥ ಇಂದ್ರದೇವರನ್ನು ಕೊಲ್ಲುವಂಥ ಮಗ ಬರಲಿ ಅಂತ ದಿತೀ ದೇವಿ ಗಂಡನಿಂದ ಗರ್ಭವನ್ನು ಪಡೆದು ಪುಂಸವನ ವ್ರತವನ್ನು ಮಾಡುವಾಗ ಇಂದ್ರದೇವರಿಗೇನೆ ಆಕೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸ್ತಾರೆ. ಅಂಥ ಕಾಲಕ್ಕೆ ಇಂದ್ರದೇವರು ಆಕೆ ಒಂದು ದಿನ ಅಶುದ್ಧಳಾಗಿ ಮಲಗಿದ್ದರೆ, ಶೌಚಕ್ಕೆ ಹೋಗಿ ಬಂದು ಕಾಲು ತೊಳೆಯದೆ ಮಲಗಿದರೆ, ಆವಾಗ ತಾನು ಒಳಗೆ ಪ್ರವೇಶ ಮಾಡುತ್ತಾ ಇದ್ದಾರೆ, ಯಾಕೆ ಆ ಗರ್ಭವನ್ನು ಕೊಂದು ಬಿಡಬೇಕು ಅಂತ. ಆವಾಗ ಆ ಗರ್ಭ ಅಳುತ್ತೆ, ಹೇ ಇಂದ್ರ ನಮ್ಮನ್ನು ಕೊಲ್ಬೇಡ ಅಂತ. ಮಾರೋದೀಹಿ, ಅಳಬೇಡಿ ಅಂತ ಹೇಳಿದ್ದಕ್ಕೆ ಅವರು ಮರುತ್ತುಗಳಾದರು. 49 ತುಂಡನ್ನು ಮಾಡಿ ಆ ಮರುತ್ತುಗಳನ್ನು ಹೊರ ಕರ್ಕೊಂಡು ಬರುತ್ತಾರೆ. ಎಲ್ಲರೂ ಇಂದ್ರದೇವರಂತೆ ಇರ್ತಾರೆ. ಅಲ್ಲಿ ಕೇಳತಾಳಾಕೆ ದಿತಿದೇವಿ, ಇಂದ್ರ ಯಾರಪ್ಪ ಇವರು, ನಿನ್ನ ಮಕ್ಕಳೇ ತಾಯಿ, ನನ್ನ ತಮ್ಮಂದರಾಗಿದ್ದಾರೆ. ಅವಾಗ ಆಕೆ ಓ ಜ್ಞಾನದೃಷ್ಟಿಯಿಂದ ನೋಡಿದಾಗ ಇಂದ್ರದೇವರು ಮಾಡಿದ ಕೆಲಸ ಗೊತ್ತಾಗುತ್ತೆ. ಏನು ಮಾಡುತ್ತಾರೆ, ಪಿಂಡವನ್ನು ಕೊಲ್ಲೋದಲ್ಲ, ಒಂದು ಪಿಂಡದೊಳಗೆ 49 ಜೀವಗಳೆಲ್ಲ ಇರುತ್ತೆ, ಒಂದು ಶರೀರ ಎಲ್ಲರಿಗೂ, ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕ ಶರೀರ ಬರುವಂತೆ ಆ ಉಂಡೆಯನ್ನು ಭಾಗ ಮಾಡುತ್ತಾರೆ, ಆಪರೇಷನ್ ಮಾಡಿದ್ದು. ಅದಕ್ಕಾಗಿ ಖುಷಿಯಾಗಿ, ಅಪ್ಪ ನಿನ್ನ ತಮ್ಮಂದ್ರಾಗುವಂಥ ಮಕ್ಕಳಾದರಲ್ಲ, ಒಳ್ಳೆಯದಾಯಿತು, ನಿನ್ನ ಜೊತೆಗೆ ಅವರು ಸಂತೋಷವಾಗಿರಲಿ ಅಂತ ಕಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಇಂದ್ರದೇವರನ್ನು ರಕ್ಷಣೆ ಮಾಡಿದ ಸ್ವಾಮಿಯ ಮಹಿಮೆಯನ್ನು ಹೇಳತಕ್ಕಂಥ ದೈವಸ್ಕಂಧ. ಇನ್ನು ಮುಂದೆ ಪ್ರಶ್ನೆ ಬರ್ತಾ ಇದೆ. ಸಮಃ ಪ್ರಿಯಃ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನವಧೀತ್ ವಿಷಮೋ ಯಥಾ. ದೇವತೆಗಳಿಗಾಗಿ ತತ್ರಾಪಿ ಇಂದ್ರದೇವರಿಗಾಗಿ ವಿಶೇಷವಾಗಿ ದೈತ್ಯರನ್ನ ಕೊಲ್ಲತಾನಲ್ಲ ಭಗವಂತ, ಸಮನಲ್ಲ ವಿಷಮ ಅಂತ ಹೇಳಿದರೆ ಹೇಳ್ತಾರೆ. ಇಲ್ಲಿ ಜೀವರಾಶಿಯಲ್ಲಿ ಮೂರು ರೀತಿ, ಸಾತ್ವಿಕರು, ರಾಜಸರು, ತಾಮಸರು ಅಂತ ಮೂವರನ್ನ ಭಗವಂತ ಮೇಲಕ್ಕೆ ತರ್ತಾನೆ. ಅವರವರ ಕರ್ಮಾನುಸಾರ ದೇವರಿಗೆ ಯಾರಲ್ಲೂ ವೈಷಮ್ಯ ನೈರ್ಘಣ್ಯಗಳಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡತ್ತಾ ಅದಕ್ಕಾಗಿ ಒಂದು ದೃಷ್ಟಾಂತ ಕೊಡುತ್ತಾರೆ. ಹಿಂದೆ ನಡೆದತ್ತು, ರಾಜಸೂಯ ಯಾಗದಲ್ಲಿ ಧರ್ಮರಾಜ ಶಿಶುಪಾಲನನ್ನ ದೇವರು ಚಕ್ರದಿಂದ ಕತ್ತರಿಸಿದಾಗ ಶಿಶುಪಾಲನಿಗೆ ಸದ್ಗತಿಯಾದದ್ದನ್ನು ನೋಡಿ ದೇವರನ್ನ ಸದಾ ಬೈತಿದ್ದ ಇವನಿಗೆ ಸದ್ಗತಿ ಹೇಗಾಯಿತು ಅಂತ ಪ್ರಶ್ನೆ ಮಾಡಿದಾಗ ಅವಾಗ ನಾರದರು ಹೇಳ್ತಾರೆ, ಇವರೆಲ್ಲ ಯಾರೋ ಅಲ್ಲ, ದೇವರ ದ್ವಾರಪಾಲಕರಯ್ಯ, ಜಯ ವಿಜಯರು, ಅಲ್ಲಿ ದೈತ್ಯರ ಸಂಪರ್ಕವಿದೆ, ಆದ್ದರಿಂದ ಹೀಗಾದರೂ ಅಲ್ಲಿ ದ್ವಾರಪಾಲಕರಾಗಿ ಭಗವಂತನ ಹತ್ರ ಕೆಲಸವನ್ನು ಮಾಡುವಾಗ, ಸೇವೆಯನ್ನು ಮಾಡುವಾಗ ಅಲ್ಲಿಗೆ ಸನಕ ಸನಂದನಾದಿಗಳು ಬಂದರು, ಚಿಕ್ಕ ಹುಡುಗರು ಅಂತೂ ತಲೆ ಹೋಯಿತು. ಅದಕ್ಕೆ ಅವರು ಶಾಪವನ್ನು ಕೊಡ್ತಾ ತಡಿತಾ ಇದ್ದ, ಅದಕ್ಕೆ ಅವರು ಶಾಪ ಕೊಟ್ಟರು. 3 ಜನ್ಮಗಳಲ್ಲಿ ದೈತ್ಯರಾಗಿ ಹುಟ್ಟಿ ಅಂತ ಹೇಳಿದ್ದಕ್ಕೆ ಅವರು 3 ಜನ್ಮಗಳಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು, ಎರಡನೇ ಜನ್ಮದಲ್ಲಿ ವಿಶೇಷವಾಗಿ ರಾವಣ ಕುಂಭಕರ್ಣ, 3ನೇ ಜನ್ಮದಲ್ಲಿ ಶಿಶುಬಾಲ ದಂತವಕ್ರ ಅಂತಾದರೂ ಅಂತ ಚೆನ್ನಾಗಿ ಅವರ ಕುರಿತು ತಿಳಿಸಿಕೊಟ್ಟು, ಆ ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಲಿಕ್ಕೆ ಹೋಗಿ ತಾನೇ ಸತ್ತು ಹೋದ. ದೇವರ ಭಕ್ತ ಅಂತ ಗೊತ್ತಿದ್ದು ತಾನು ಆ ಮಗನ ಮೇಲೆ ನಾನಾ ರೀತಿಯಾದ ತೊಂದರೆಗಳು ಕೊಡ್ಲಿಕ್ಕೆ ಹೋದಾಗ ಮಗ ಸುರಕ್ಷಿತವಾಗಿದ್ದು ಈತನೇ ಸಾಯಬೇಕಾಗಿ ಬಂತು ಅಂತ ಹೇಳಿ ಆ ನಾರದರು ಅಧ್ಯಯನ ಮಾಡಿದ ಕ್ರಮ. ಆ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಅದರಲ್ಲಿ ಪ್ರಹ್ಲಾದ ಜ್ಯೇಷ್ಠ ಶ್ರೇಷ್ಠ. ಅವರೆಲ್ಲ ಹುಡುಗರನ್ನು ಎಲ್ಲಿ ಹಾಕಿದರು ಅಂದರೆ ವಿಶೇಷವಾಗಿರತಕ್ಕಂಥ ಷಂಡಾಮರ್ಕರ ಶುಕ್ರಾಚಾರ್ಯರ ಮಕ್ಕಳು ಶಿಷ್ಯರು ಹೌದು, ಅವರು ಪಾಠಶಾಲೆಯನ್ನು ನಡೆಸುವಾಗ ಅಲ್ಲಿಗೆ ಕಳಿಸಿಕೊಡ್ತಾ ಇದ್ದಾರೆ ಪ್ರಹ್ಲಾದರಾಜರನ್ನ ತಮ್ಮಂದರ ಜೊತೆಗೆ, ಮಿಕ್ಕ ದೈತ್ಯ ಬಾಲಕರ ಜೊತೆಗೆ. ಅವರೆಲ್ಲರೂ ಅಲ್ಲಿ ಪಾಠಕ್ಕೆ ಹೋದಾಗ ವಿಶೇಷವಾಗಿ ಪ್ರಹ್ಲಾದರಾಜರವರು ಹೇಳ್ತಾ ಬರ್ತಿದ್ದಾರೆ, ಅಯ್ಯ ಈ ರೀತಿಯಾಗಿರತಕ್ಕಂಥ ಪಾಠ ಏನು ಮಾಡ್ತಾ ಇದ್ದೀರಲ್ವ, ಈ ಪಾಠ ಸರಿಯಲ್ಲ ಅಂತ ಅವರು ಹೇಳಿದ ಪಾಠವನ್ನು ತಿರಸ್ಕಾರ ಮಾಡಿದರು. ಆವಾಗ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರಹ್ಲಾದರಾಜರನ್ನು. ಆವಾಗ ತೊಡೆಯ ಮೇಲೆ ಕೂಡಿಸಿಕೊಂಡು ಹಿರಣ್ಯಕಶಿಪು ಪ್ರಹ್ಲಾದರಾಜರನ್ನು ಕೇಳ್ತಾ ಇದ್ದಾನೆ, ಪ್ರಹ್ಲಾದ ಅನುಚ್ಚತ ಅಂತಾತ, ಹೇ ಪ್ರಹ್ಲಾದ ಯಾವುದಾದ್ರೂ ಒಂದು ಒಳ್ಳೆ ಮಾತು ಕೇಳು, ಯತ್ ಸಾಧು ಮನ್ಯತೆ ಭವಾನ್, ಯಾವುದರಿಂದ ಒಳ್ಳೆಯದು ಅಂದುಕೊಳ್ತದ ಹೇಳಪ್ಪ, ಈ ಗುರುಗಳು ಹೇಳಿಕೊಟ್ಟಿದ್ದು ಯಾವುದು ಒಳ್ಳೆಯದಲ್ಲ. ನಾರದರು ಹೇಳಿದ್ದು ಒಳ್ಳೆಯದು, ಅದಕ್ಕೆ ವಿಶೇಷವಾಗಿ ತಾನು ಹೇಳ್ತಾ ಇದ್ದ, ಭಯಗ್ರಸ್ತನಾದ ಉದ್ವಿಗ್ನಾಗಿರತಕ್ಕಂಥ ಜೀವ ಸಂಸಾರದಲ್ಲಿರ್ತಾನೆ, ಇಂಥವನ ಉದ್ವಿಗ್ನತಾ ಹೋಗಬೇಕಾದರೆ ತತ್ಸಾಧು ಮನ್ಯ ಸುರವರ್ಯ ದೇಹೀನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಪೂಕುವಂ ವನಂ ಗತೋ ಯದ್ಧರಿಮಾಶ್ರಯೇತ. ವನಕ್ಕೆ ಹೋಗಿ ಶ್ರೀಹರಿ ಪಾದವನ್ನು ಹಿಡಿಯೋದೇ ಬಹಳ ಉತ್ತಮ, ಆವಾಗ ಜೀವಿಗೆ ಎಲ್ಲ ತೊಂದರೆಗಳು ಹೋಗುತ್ತೆ. ವನಂ ಗತಃ ಅಂದರೆ ವನ ಅಂದರೆ ತೀರ್ಥಗಳು, ಅಲ್ಲಿಂದ ಆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ವನ ವನ ಅಂದರೆ ಸಾಧುಗಳ ಸಮೂಹ ಸಿಗುತ್ತೆ, ಅವರಿಂದ ವಿಶೇಷವಾಗಿ ವನ ಶಾಸ್ತ್ರ ವನ ಸಿಗುತ್ತೆ, ಅದರಿಂದ ವಿಶೇಷವಾಗಿ ಶರೀರದಲ್ಲಿ ನಾಡಿಗಳ ವನ, ಅಲ್ಲಿರ್ತಕ್ಕ ಭಗವಂತನ ದರ್ಶನ ಆಗುತ್ತೆ ಅಂತ ಇಷ್ಟು ಹೇಳಿದಾಗ ನಕ್ಕು ಗುರುಪುತ್ರರಿಗೆ ಹೇಳಿ ಕರ್ಕೊಂಡು ಹೋಗಿ ಇವನನ್ನು ಸರಿ ಮಾಡಿಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿದರೆ ಪ್ರಹ್ಲಾದರಾಜರು ಕೇಳ್ತಾರೆ, ನಿನಗೆ ಈ ಬುದ್ಧಿ ಎಲ್ಲಿಂದಪ್ಪ, ಯಾರು ಹೇಳಿಕೊಟ್ರು? ಅವಾಗ ಪ್ರಹ್ಲಾದ ಹೇಳ್ತಾರೆ, ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿಥೋಭಿಪದ್ಯದ ಗೃಹವ್ರತಾನಾಂ ಅದಾಂತ ಗೋಭಿರ್ ವಿಷತಾಂ ತಮಿಶ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ನನಗೆ ದೇವರ ಮೇಲೆ ಬುದ್ಧಿ, ನಾನು ಪ್ರಯತ್ನ ಮಾಡಿದ್ರೂ ಬಂದಿಲ್ಲ, ಇನ್ನೊಬ್ರು ಕೊಟ್ಟರು ಬಂದಿಲ್ಲ, ದೇವರೇ ನನ್ನ ಮನಸ್ಸನ್ನು ಸೆಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರಿಗೆಲ್ಲ ಉತ್ತರವನ್ನು ಕೊಡ್ತಾ ಇದ್ದಾರೆ. ತದನಂತರ ಅವರಿಗೆ ಪುನಃ ತ್ರಿವರ್ಗದ ಪಾಠವನ್ನು ಮಾಡಿದರೆ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ, ತೊಡೆ ಮೇಲೆ ಕೂಡಿಸಿಕೊಂಡು ಪುನಃ ಕೇಳ್ತಾ ಇದ್ದಾರೆ, ಅವಾಗ ಹೇಳಿದ್ದು ಪ್ರಹ್ಲಾದರಾಜರು, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ ರೀತಿಯಾಗಿ ಪ್ರಹ್ಲಾದರಾದರು ಹೇಳಿದ ಕೂಡಲೇ ಸಿಟ್ಟಿನಿಂದ ಪ್ರಹ್ಲಾದರಾದರನ್ನು ಕೊಲ್ಲಲಿಕ್ಕೆ ನೋಡ್ತಾ ಇದ್ದಾನೆ. ಎಲ್ಲ ರೀತಿಯಲ್ಲಿ ಕೊಲ್ಲಲಿಕ್ಕೆ ನೋಡಿದಾಗ ನಶಜಾತ ಯದಾಹಂತಂ, ಯಾವ ರೀತಿಯಲ್ಲಿ ಅನೇ ಹಾವುಗಳಿಂದ ಕಚ್ಚಿಸಿದ, ಆನೆಗಳಿಂದ ತುಳಿಸಿದ, ನಾನಾ ಭಯಂಕರ ಪ್ರಯತ್ನಗಳು ಮಾಡಿದ, ವಿಷ ಬೆರೆಸಿದ, ಅನ್ನ ಕೊಟ್ಟ, ವಿಷಪಾನ ಮಾಡಿಸಿದ, ಹಾವುಗಳು ತುಂಬಿದ ಬಾವಿಯಲ್ಲಿ ಹಾಕಿದ, ಮುಳ್ಳುಗಳ ಮೇಲೆ ಮಲಗಿಸಿದ, ಕಬ್ಬಿಣದ ಮುಳ್ಳುಗಳಿಗೆ ವಿಷ ಬೆರೆಸಿ ಅದರ ಮೇಲೆ ಮಗುವನ್ನು ಮಲಗಿಸಿ ಆನೆಯಿಂದ ತುಳಿಸಿದ, ಶೂಲಗಳಿಂದ ಪ್ರಹ್ಲಾದರಾಜರ ಮರ್ಮಾವಯವಗಳಲ್ಲಿ ತಿವಿಸಿದ, ಕೊಲ್ಲಲಿಕ್ಕೆ ಒಂದಲ್ಲ ಎರಡಲ್ಲ ಎಲ್ಲ ಪ್ರಯತ್ನಗಳು ಮಾಡಿ ಸೋತು ಕೂತಾಗ ಏನು ಮಾಡಲಿಕ್ಕಾಗಿಲ್ಲ, ನೃಸಿಂಹ ಕಾಯ್ತಾ ಇದ್ದಾನೆ ಅವರನ್ನು. ಆವಾಗ ಚಂಡಾಮರ್ಕರು ಬಂದು ಪುನಃ ಕರ್ಕೊಂಡು ಹೋಗ್ತಾರೆ. ಆವಾಗ ಎಲ್ಲ ಹುಡುಗರು ಆ ಗುರುಗಳೆಲ್ಲ ಮನೆ ಕೆಲಸಗಳು ತೊಡಗಿದಾಗ ಎಲ್ಲ ಹುಡುಗರು ಆಡ್ಲಿಕ್ಕೆ ಹೋಗ್ತಾ ಇದ್ರೆ ಅವರೆಲ್ಲರ ಕರೀತಾರೆ ಪ್ರಹ್ಲಾದರಾಜರು. ಹೇಳ್ತಾರೆ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಮೊದಲೇ ದೈತ್ಯ ಬಾರಕರು ಬಂದ್ರ ಅಂದ್ರೆ ಪ್ರಹ್ಲಾದರಾಜರ ಸಿದ್ಧಿ ಅಂತಹದ್ದು ಎಲ್ಲರನ್ನ ಸೆಳೆಯಿತು. ಬರ್ತಾ ಇದ್ದಾರೆ, ಅವರಿಗೆಲ್ಲ ಒಳ್ಳೆ ಉಪದೇಶ ಕೊಡ್ತಾ ಇದ್ದಾರೆ. ಚಿಕ್ಕ ಹುಡುಗರಾಗಿದ್ದಾಗಲೇನೆ ಸಾಧನೆ ಶುರು ಮಾಡಿಕೊಳ್ಳಿ, ದೊಡ್ಡವರಾದ ಮೇಲೆ ಏನೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ತದನಂತರ ಕೇಳ್ತಾರೆ ಅವರು, ನೀನು ದೇವರ ಚಿಂತನೆ ಮಾಡು ಅಂತ ಹೇಳ್ತಾ ಇದ್ದೀಯಾ, ಆ ದೇವರಿಗೆ ನಮಗೆ ಬೇಡಲ್ಲ, ದೈತ್ಯರು ನಾವು ಅಂದರೆ ದೇವರಿಗಂಥದ್ದೇನಿಲ್ಲ, ಶ್ರೀಹರಿಗೆ ಎಲ್ಲರೂ ಬೇಕಾದವರೇ. ಹೌದಾ, ನಮಗೂ ಅನುಗ್ರಹ ಮಾಡುತ್ತಾನೆ, ಖಚಿತವಾಗಿ ಮಾಡುತ್ತಾನೆ. ಎಲ್ಲೋ ಇದ್ದಾನಲ್ವ ಅವನು? ಇಲ್ಲ, ನಿಮ್ಮ ಹೃದಯದಲ್ಲೇ ಇದ್ದಾನೆ. ಹೃದಯ ಛಿದ್ರವತ್ಸತಃ, ಅವನ ಉಪಾಸನೆ ಬಹಳ ಕಷ್ಟ ಅಲ್ವಾ? ಇಲ್ಲ, ಸುಲಭನೋ ಹರಿ ಅಂತ ಎಲ್ಲರ ಸಂಶಯಗಳು ಪರಿಹಾರ ಮಾಡಿದ್ದಕ್ಕೆ ಅವರೆಲ್ಲರೂ ನೋಡಿದರು, ನಿನಗಿದೆ ಎಲ್ಲಿಂದ ಬಂತು ಹೇಳು. ಅವಾಗ ಹೇಳ್ತಾರೆ, ನಮ್ಮಪ್ಪ ತಪಸ್ಸಿಗೆ ಹೋದಾಗ ನನ್ನ ತಾಯಿಯನ್ನು, ದೈತ್ಯರನ್ನು ಗೆದ್ದು ತಾಯಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಂದ್ರದೇವರು. ನಾರದರು ಬಂದು ಬಿಡಿಸಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದರೆ ಅಲ್ಲಿ ನಮ್ಮಪ್ಪ ಬರೋ ಪರ್ಯಂತ 36,000 ವರ್ಷಗಳು ಮನುಷ್ಯ ಮಾನ ಪ್ರಕಾರ ಆ ತಾಯಿ ಹೊಟ್ಟೆಯಲ್ಲಿರುವಾಗ ನಾರದರ ಉಪದೇಶ ಕೊಟ್ರಯ್ಯ, ಅದು ನಮ್ಮ ತಾಯಿಗೆ ಮರು ಬಂತು, ನನಗೆ ಬರಲಿಲ್ಲ, ಅವರ ಅನುಗ್ರಹದಿಂದ ಅದನ್ನು ಹೇಳ್ತಾ ಇದ್ದೇನೆ ಅಂತ ಅದ್ಭುತವಾದ ತತ್ವಜ್ಞಾನದ ಉಪದೇಶ ಕೊಟ್ಟರೆ ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿ ಅಪ್ಪ ನಿನ್ನ ಮಗದಿಂದ ಎಲ್ಲರೂ ಹಾಳಾಗ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಮಗನನ್ನು ಕರೆಸಿ ಸಿಟ್ಟಿನಿಂದ ಕೇಳ್ತಾ ಇದ್ದಾನೆ, ನಿನ್ನನ್ನು ಕಾಯುವವ ಎಲ್ಲಿದ್ದಾನೆ? ಪ್ರಹ್ಲಾದರಾದರು ಹೇಳಿದರು, ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಹೌದೇನು, ಎಲ್ಲ ಕಡೆ ಇದ್ದಾನ ಅಂತ ಕೇಳ್ತಾ ಇದ್ದಾರೆ. ಹೌದಾ, ಒಂದು ವೇಳೆ ಅವನು ಎಲ್ಲ ಎದಿಸ ಸರ್ವತ್ರ, ಒಂದು ವೇಳೆ ಎಲ್ಲ ಕಡೆ ಇರುವುದಾದರೆ ಅಕಸ್ಮಾತ್ ತಂಭೇನ ದೃಶ್ಯತೆ, ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂಥೇಳಿ ಕಂಬವನ್ನು ಮುಷ್ಟಿಯಿಂದ ಗಟ್ಟಿಯಾಗಿ ಹೊಡೆದ. ಅವಾಗ ಭೀಕರವಾದ ಶಬ್ದ ಬರ್ತಾ ಇದೆ, ಏನಿದು ಅಂತ ಆಶ್ಚರ್ಯದಿಂದ ನೋಡ್ತಾನೆ. ಭಗವಂತ ಒಳಗಿನಿಂದ ಬರ್ತಾ ಇದ್ದಾನೆ. ಅವನು ಹುಡುಕಿದಾಗ ಕಾಣಿಸಲಿಲ್ಲ, ತಾನು ಕೊಡೋ ದರ್ಶನ ಕೊಡಬೇಕನ್ಕೊಂಡಾಗ ಬಂದ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತಮ್ಮ ನಿಜಭೃತ್ಯರಾದ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ, ನಿಜಭೃತ್ಯರಾದ ನಾರದರ ಮಾತನ್ನು, ನಿಜಭೃತ್ಯರಾದ ಪ್ರಹ್ಲಾದರಾದರ ಮಾತನ್ನು, ನಿಜಭೃತ್ಯನಾದ ಜಯನ ಮಾತನ್ನು ಸತ್ಯ ಮಾಡಲಿಕ್ಕೆ ಸ್ವಾಮಿ ಕಂಬದಿಂದ ಹೊರಬಂದ. ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ, ಅದ್ಭುತವಾದ ರೂಪದಿಂದ ಹೊರಗೆ ಬರ್ತಾ ಇದ್ದಾನೆ. ಅಂಥ ದೇವರನ್ನು ನೋಡಿ ಪುನಃ ಯುದ್ಧಕ್ಕೆ ಬರ್ತಾ ಇದ್ದರೆ ಅವನ ಜೊತೆಗೆ ಮಧ್ಯಾಹ್ನ ಕಾಲದಲ್ಲಿ ಬಂದಿರತಕ್ಕಂಥ ಸ್ವಾಮಿ ಸಂಜೆ ಪರ್ಯಂತ ವಿಶೇಷವಾಗಿ ಯುದ್ಧ ಮಾಡಿದ. ಇಲ್ಲಿ ಹೇಳುತ್ತಾರೆ ಸ್ವಾಮಿ ಅವನ ಜೊತೆಗೆ ಯುದ್ಧ ಮಾಡುವಾಗ ಹೇಗೆ ಅನುಗ್ರಹ ಮಾಡಿತ್ತು ಹೇಳ್ತಾರೆ. ಈ ಹಿರಣ್ಯಕಶಿಪು ಅದ್ಭುತವಾಗಿರತಕ್ಕಂಥ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನು ಒಲಿಸಿ ಕೇಳಿದ್ದ ವರ ಏನು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಲ್ಲಿ ನನಗೆ ಹೊರಗೂ ಸಾವು ಬೇಡ, ಒಳಗೂ ಸಾವು ಬೇಡ, ಮೇಲೆ ಸಾವು ಬೇಡ, ಕೆಳಗೂ ಸಾವು ಬೇಡ, ಹಗಲೂ ಬೇಡ, ರಾತ್ರಿ ಬೇಡ, ಎಲ್ಲ ವರಗಳನ್ನು ಕೇಳಿದ್ನಲ್ಲ ಎಲ್ಲವನ್ನ ಸತ್ಯ ಮಾಡಿದ. ಕೊನೆಗೆ ಅವನನ್ನ ಉಗುರುಗಳಿಂದ ಬಗೆದು ಕೊಂದ. ಅವನು ಕೇಳಿದ್ದ, ಪ್ರಾಣ ಇದ್ದದ್ದರಿಂದ ಸಾಯಬಾರದು, ಪ್ರಾಣ ಇಲ್ಲದ್ದರಿಂದ ಸಾಯಬಾರದು ಅಂತ ಹೇಳಿದ್ದಕ್ಕೆ ಉಗುರುಗಳಿಂದ ಕೊಂದ. ನಾವಂದುಕೊಂಡು ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ಅದಕ್ಕೆ ಕೊಂದ ಅಂತ. ಅಷ್ಟು ತಿಳ್ಕೊಂಡ್ರೆ ಸಾಕು, ನಾವು ನರಕಕ್ಕೆ ಹೋಗ್ತೇವೆ. ಯಾಕೆ ನಮ್ಮ ಉಗುರು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ, ದೇವರದ್ದಲ್ಲ, ದೇವರ ಉಗುರು ದೇವರೇ, ಅವನಿಂದ ಅಭಿನ್ನ. ಮತ್ತೆ ವರ ಹೇಗೆ ಸತ್ಯ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಹಾಗಲ್ಲ, ವರ ಸತ್ಯ ಮಾಡಿದ್ದು ಮತ್ತೆ ಹೇಗೆ ಮಾಡಿದರು ಅಂದರೆ, ಅಂದರೆ ಪ್ರಾಣ ಇದ್ದದ್ದು ಅಂದರೆ ಜೀವ, ಪ್ರಾಣ ಇಲ್ಲದ್ದು ಅಂದರೆ ಜಡ, ಜೀವ ಜಡ ವಿಲಕ್ಷಣನಾದ್ದರಿಂದ ಅವನು ಕೊಂದು ಜೀವನಿಂದ ಸಾವು ಬರಲಿಲ್ಲ, ಜಡದಿಂದ ಸಾವು ಬರಲಿಲ್ಲ, ಆ ಥರ ವರವನ್ನು ಸತ್ಯ ಮಾಡಿದ. ಜೀವ ಜಡ ವಿಲಕ್ಷಣನಾದ್ದರಿಂದ ಅಂತ ಆ ರೀತಿಯಾಗಿ ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಭಗವಂತವನ್ನು ಸಂಹಾರ ಮಾಡಿ ನಂತರ ಪ್ರಹ್ಲಾದರಾದರ ಕಡೆಗೆ ನೋಡ್ತಾ ಇದ್ದಾರೆ. ಭೀಕರವಾದ ರೂಪದಲ್ಲಿದ್ದಾರೆ. ಯಾರು ಸ್ತೋತ್ರ ಮಾಡಿದರೂ ನರಸಿಂಹದೇವರು ತಣ್ಣಗಾಗ್ತಾ ಇಲ್ಲ. ಆವಾಗ ಲಕ್ಷ್ಮೀದೇವಿಯ ಒಂದು ಮಾತಿನಿಂದ ಬ್ರಹ್ಮದೇವರು ಆ ಹುಡುಗನನ್ನು ದೇವರತ್ರ ಕಳಿಸ್ತಾ ಇದ್ದಾರೆ. ದೇವರು ನಮಸ್ಕಾರ ಮಾಡಿದ ಪ್ರಹ್ಲಾದರಾಜರನ್ನು ನೋಡಿ ಸಂತೋಷಭರಿತರಾಗ್ತಾ ಇದ್ದಾರೆ. ಸಿಟ್ಟೇ ಇಲ್ಲ ದೇವರಿಗೆ, ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ ಭಟಕಂಜಿ ದರು ಸೂರರೆಲ್ಲ, ನಾಪಾಸಟಿಗಾನೆ ಲಕ್ಷ್ಮೀನಲ್ಲ ಹೇಳ್ತಾ ಇದ್ದಾರೆ. ನರ ನಟನೆ ಮಾಡಿದೆಯೋ ಲಕ್ಷ್ಮೀನಲ್ಲ, ನಟನೆ ಮಾಡಿದೆಯಪ್ಪ, ನೀನು ಸಿಟ್ಟೆಲ್ಲಿ ಬರಬೇಕು, ಸಿಟ್ಟಿದ್ರೆ ನೀನು ದೇವರು ಹೆಂಗಾಗ್ತೀಯ, ಸಿಟ್ಟೇ ಇಲ್ಲ, ನಾಟಕ ಮಾಡಿದೆ, ನಾಟಕ ಮಾಡಿದ್ರೇ ಅಷ್ಟು ಓಡೋಂಗಾಯಿತು. ನಂತರ ಪ್ರಹ್ಲಾದರಾದರು ಅನುಗ್ರಹ ಮಾಡಿ ವರ ಕೇಳೋ. ಪ್ರಹ್ಲಾದರಾದರು ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾರೆ ದೇವರನ್ನು. ಬ್ರಹ್ಮಾದಯ ಸುರಗಣಾಹ ಮುನಯೋತ್ ಸಿದ್ಧಾ ಸತ್ವೈಕತಾನಮತಯ ವಜಸಾಂ ಪ್ರಭಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುದ್ರಜಾತೇ. ಸ್ವಾಮಿ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ನನಗೇನು ಬರುತ್ತಯ್ಯ, ಉಗ್ರಜಾತಿಯಲ್ಲಿ ಹುಟ್ಟಿದ್ದೇನೆ, ಬ್ರಹ್ಮಾದಿಗಳಿಗೆ ನಿನ್ನ ಸ್ತೋತ್ರ ಮಾಡಲಿಕ್ಕಾಗಲ್ಲ, ನಾನೆಲ್ಲಿ ಮಾಡ್ತೇನೆ ಅಂತಲೇ ಮಾಡಿದರು. ನಿನ್ನ ನೋಡಿದ್ರೆ ಹೆದರಿಕಾಗ್ತಾ ಇಲ್ಲ ಗೊತ್ತಾ ನರಸಿಂಹ, ನೀ ಎಷ್ಟು ಭಯಂಕರವಾಗಿದ್ರು. ಯಾಕೆ ನನ್ನನ್ನು ಹೆದರಿಸೋದು ಬೇರೆ ಇದೆ ಸಂಸಾರ. ಹೇಳ್ತಾರೆ ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತ. ಈ ಸಂಸಾರ ಚಕ್ರದಿಂದ ಒದ್ದಾಡಿ ಒದ್ದಾಡಿ ಕೃಷನಾಗಿದ್ದೇನೋ, ನನ್ನನ್ನು ಸಾಯಿಸೋದು ನೀನಲ್ಲ. ನಂತರ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ದೇವ ಹೇಳ್ತಾನೆ, ಬಹಳ ಸಂತೋಷ ಆಯಿತು, ವರ ಕೇಳು. ಹೇಳ್ತಾರೆ ಸ್ವಾಮಿ, ನಿನ್ನ ವರಬೇಡಿ ಸೇವಾ ಮಾಡುವ ವ್ಯಾಪಾರಿನಲ್ಲೋ ನಾನು, ನೀನೇ ಸಾಕಪ್ಪ, ನಂಗೆ ವರಬೇಡ ಅಂತ ಹೇಳಿ ಒಂದು ವರ ಕೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ, ದೊಡ್ಡವ ಕೇಳ್ತಾ ಇದ್ದೀವಿ ವರ ಅಂತ. ವರ ಕೇಳ್ತೇನೆ ಬಿಡು, ಏನು ಏನು ಬೇಕು ನಿನಗೆ ವರ ಅಂದರೆ ಹೇಳ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಕಾಮನೆಗಳು ಸದ್ಯಕ್ಕಿಲ್ಲ, ಮುಂದೆ ಬಂದರೆ ಗತಿ ಏನು, ಅದಕ್ಕೆ ನನ್ನ ಮನಸ್ಸಿನಲ್ಲಿ ಎಲ್ಲ ಕಾಮನೆಗಳು ತೆಗೆದು ಬಿಡು ಅಂತ ಕೇಳ್ತಾರೆ. ಕಾಮನಾಂ ಹೃದಯ ಅಸಂವರೋಹ ಭವತಸ್ತು ಋಣೇವರಂ ಅಂದಾಗ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಇನ್ನೊಂದು ವರ ಕೇಳ್ತೇನೆ, ಏನದು, ಪಿತಾಮೇ ಪೂಯೇದ ದುರಂತಾತ್ ದುಸ್ತರಾದ ಘಾತ್ ಭೀಕರವಾದ ಪಾಪ ಮಾಡಿದ್ದಾನು ನಮ್ಮಪ್ಪ, ಅದನ್ನು ಉದ್ಧಾರ ಮಾಡು ಅಂದಾಗ, ಅಯ್ಯ ಭವಾನ್ ವೈ ಕುಲಪಾವನ, ನಿನ್ನಂಥ ಕುಲಪಾವನ ಹುಟ್ಟಿದ ಮೇಲೆ ನಿಮ್ಮ ಅಪ್ಪನ ಸದ್ಗತಿ ಕೇಳಬೇಕಾ, 21 ಕುಲಪಾವನ ಆಯಿತು ಪ್ರಹ್ಲಾದ ಅಂತ ಅನುಗ್ರಹ ಮಾಡಿದರು. ನಂತರ ವಿಶೇಷವಾಗಿರತಕ್ಕಂಥ
ಬ್ರಹ್ಮದೇವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಪ್ರಹ್ಲಾದರಾದರೂ ಅವರ ತಂದೆ ಕೃತ್ಯಗಳನ್ನು ಮಾಡುವಂತೆ ಮಾಡಿಸಿ ನಂತರ ಸಿಂಹಾಸನವನ್ನು ಏರುವಂತೆ ಮಾಡಿ ಅವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದ ಮಾಡಿ ಹೊರಡ್ತಾ ಇದ್ದಾರೆ. ಇಲ್ಲಿಗೆ ಸಪ್ತಮ ಸ್ಕಂದ ಭಾಗವತ, ಅದರಲ್ಲಿ ನೃಸಿಂಹದೇವರ ಕಥಾಭಾಗ ಮುಗಿಯುತ್ತೆ. ಈ ರೀತಿಯಾಗಿರತಕ್ಕಂಥ ಅದ್ಭುತವಾದ ಪ್ರಹ್ಲಾದರಾದರ ಚರಿತ್ರೆಯನ್ನು ಯಾರು ಕೇಳುತ್ತಾರೆ, ಏನೀ ಪರಿಸ್ಥಿತಿ ಬಂದಿದೆ, ನಾನಾ ರೋಗದ ಪರಿಸ್ಥಿತಿ, ದುಃಖಗಳ ಪರಿಸ್ಥಿತಿ ಎಲ್ಲವನ್ನ ಬಿಡಿಸಿ ಭಗವಂತ ಅನುಗ್ರಹ ಮಾಡುತ್ತಾನೆ. ಯಾರು ಯಾರು ಶ್ರದ್ಧೆಯಿಂದ ಕೇಳಿರ್ತಾರೆ, ಹೇಳುತ್ತಾರೆ, ಅವರಿಗೆ ಈ ರೋಗ ಬಾಧೆಗಳೆಲ್ಲ ಬರಲ್ಲ ಅಂತ ಹೇಳಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪುನಃ ಸೇರೋಣ 8 ಗಂಟೆಗೆ. ಶ್ರೀಕೃಷ್ಣ.